ஸ்ரீகுருப்போ நம. ஹரிஹி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சிதம் ஷாபான்மணிக்ரீவ விமோசனம் ஸ்வராமக்ரஹணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திரவந்திதம் ஸ்வாந்தஸ்தானந்தசய்யாய பூர்ணஜானரசர்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணேகாதிவாசம் சமதமபரிநிஷ்டம் சத்மநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகராட்சிதானந்த லீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் நம. ब्रह्मचर्य हरि प्रीति सुविद्या वादशालिनः इष्टदान कष्टहर्तॄन्नः विद्या मान्यान् मुनीन् नमः. वाजराज पद द्वन्द्व वारिजा सक्तमानसान् विश्वप्रिय गुरुन् वन्दे मन्दोहं धी विशुद्धये. सत्यं सत्यं पुनः सत्यं विष्णुतीर्थ प्रसादतः. सर्वे कामा भवन्त्येव शपथो बिम्ब सन्निधौ चिन्तामणिं सभक्तानां कल्पवृक्षं च कामदम். ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். ஜலஜஷ்டநிபாகாரம் ஜகதீஷபதாஸ்ரயம் ஜகதீதலவிக்யாதம் ஜகந்நாதகுரும் பஜே. ஸ்ரீகுருப்யோ நம. ஹரி ஓம். தப்தரோஹவு நோல்பஜனரிகே சப்தஜிஹ்வனசரதி தோர்ப்பது லுப்தபாவகலோஹகாம்புது பூர்வதோபாதி. சப்தவாஹன நிகிழஜனருளு வியாப்தநாதுதரிந்த சர்வரு அப்தராகிஹரெல்ல காலதி ஹிதவகை கொண்டு. பகவந்த சர்வத்திர வியாப்தனாகிருத்தானே. இது நம்ம ஜீவனத்தில் நித்திய வரத்தக்கந்த சமஸ்யைகளுக்கு தொட்ட உத்தர கொடுத்தா இருந்தாரு. யாராதரும் நம்ம மேலே அபிமான தோரிசிதரே தும்பா ஹிக்கோது, யாராதரும் நம்ம மேலே ದ್ವೇಷ ಮಾಡಿದರೆ ಅಯ್ಯೋ ಅಂತ ಕುದಿಯೋದು, ಇದು ನಮ್ಮ ಜೀವನದಲ್ಲಿ ಸಹಜವಾದ ಪ್ರವೃತ್ತಿ. ನಮ್ಮ ಜೀವನದ ಅರ್ಧ ದುಃಖಗಳಿಗೆ ಕಾರಣ ಇದು. ಅರ್ಧ ಇದು ಜಾಸ್ತಿ, ಇದು ಇದರಿಂದೇ ಹೆಚ್ಚು ದುಃಖ ಬರ್ತಾ ಇರುತ್ತೆ. ಅಲ್ಲಿ ಹೇಳ್ತಾ ಇದ್ದಾರೆ ನಮಗೆ, ಈ ನಮ್ಮನ್ನು ಹೊಗಳೋರಾಗಲಿ ಅಭಿಮಾನ ಮಾಡೋರಾಗಲಿ ದುಃಖ ಕೊಡೋರಾಗಲಿ ಅಥವಾ ಬೈಯೋರಾಗಲಿ, ಇವರು ಯಾರು ಸ್ವತಂತ್ರರಲ್ಲ ಎಂಬ ಎಚ್ಚರ ನಮಗೆ ಪ್ರವಚನ ಕೇಳೋಕಳಕ್ಕಿರುತ್ತೆ. ಸುಮ್ಮನೆ ಕೂತಾಗಿ ಬರುತ್ತಷ್ಟೇ, ತೊಂದರೆ ಬಂದಾಗ ಬರಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಜೀವನದಲ್ಲಿ ಪ್ರಾಕ್ಟಿಕಲ್ ಅಪ್ಲೈ ಮಾಡೋದು ಬಂದರೆ ನಾವು ಸಂಸಾರದಿಂದ ಗೆಲ್ಲುವುದು ಸಾಧ್ಯ. ಅದಲ್ಲದೆ ಸುಮ್ಮನೆ ನಾವು ಮಾತಿಗೆ ನಾವು ಹೇಳೋದು ನೀವು ಕೇಳೋದು ಕೂತಾಗ ಇದು ಗೊತ್ತು ಗೊತ್ತು ಅಂದುಕೊಂಡ್ರೆ ಅಷ್ಟು ಮಾತ್ರದಿಂದ ಜೀವನದಲ್ಲಿ ತೊಂದರೆಗಳು ಹೋಗಲ್ಲ. ಪ್ರಧಾನ ತೊಂದರೆ ಇದು. ಏನದು ಅಂದರೆ ತಿಳುವಳಿಕೆ ಅನುಷ್ಠಾನಕ್ಕೆ ಬರದಿರುವುದು. ಗೊತ್ತು ನಮಗೆ ದೇವರೇ ಸ್ವತಂತ್ರ, ಜೀವರಲ್ಲ ಅಸ್ವತಂತ್ರರು ಅಂತ ಗೊತ್ತು. ಅದು ಬರೀ ಬಾಯಿ ಮಾತಲ್ಲ, ಆಚಾರ್ಯರು ಕಂಡು ಹೇಳಿದ್ದು, ಸತ್ಯವಾಗಿ ನಡೆಯುವುದು ಅದೇ. ಒಳಗೆ ಭಗವಂತನೊಬ್ಬರೇ ಸ್ವತಂತ್ರ, ಜೀವರೆಲ್ಲರೂ ಕೂಡ ಅವನು ಹೇಳಿದಂತೆ ಮಾಡುವರು. ಆಲೋಚನೆ ಎಲ್ಲವೂ ಅವನು ಹೇಳಿದಂತೆ ಬರುತ್ತೆ, ಪ್ರವೃತ್ತಿ. ಈ ರೀತಿಯಾಗಿ ಭಗವಂತ ಎಲ್ಲವನ್ನ ಮಾಡಿ ಮಾಡಿಸುವ ಕಾಲಕ್ಕೆ ನಾವು ಅದನ್ನೇ ಮರೆತು ಯಾರಾದರೂ ನಮ್ಮನ್ನು ಹೊಗಳಿದರೆ ಅಥವಾ ಸನ್ಮಾನ ಮಾಡಿದರೆ ಪ್ರೀತಿ ಮಾಡಿದರೆ ಅವರೇ ಮಾಡಿದ್ರು ಅಂತ ತಿಳಿಯೋದು. ಯಾರಾದರೂ ದ್ವೇಷ ಮಾಡಿದರೆ ಬೈದರೆ ಅವರೇ ಮಾಡಿದ್ರು ಅಂತ ತಿಳಿಯೋದು. ಈ ತಿಳುವಳಿಕೆ ಏನಿದೆ ಅದಕ್ಕೆ ಬುಡ ಯಾವುದು ಅಂದರೆ ದೇವರೇ ಸ್ವತಂತ್ರ, ಇವರು ಅಸ್ವತಂತ್ರರು ಎಂಬ ಎಚ್ಚರ ಕಳಕೊಂಡಿರೋದೇ, ದೇವರ ಎಚ್ಚರ ಕಳಕೊಂಡಿರೋದೇ ಇದಕ್ಕೆ ಬುಡ. ಅಂದರೆ ದೇವರನ್ನು ಮರೆತು, ದೇವರನ್ನು ಮರೆತಾಗ ಏನಾಯಿತು, ಇನ್ನು ಉಳಿದದ್ದು ಜೀವ, ಅವನೇ ಮಾಡಿದ, ಅವನೇ ಅಭಿಮಾನ ಪಟ್ಟ, ಅವನೇ ದ್ವೇಷ ಮಾಡಿದ ಅಂತ ಅವನಲ್ಲೇ ಉಳಿಯುತ್ತೆ. ಇವಾಗಾದ್ರೆ ನಮಗೆ ಜೊತೆ ಜೊತೆಗೆ ಪ್ರತಿಯೊಂದು ಕಡೆ ನಮ್ಮನ್ನು ಅಭಿಮಾನ ಪಟ್ಟಾಗ್ಲೂ ದ್ವೇಷ ಮಾಡಿದಾಗ್ಲೂ ಕೂಡ ಈ ಜೀವನ ಜೊತೆಗೆ ಒಳಗೆ ದೇವ ಸ್ವತಂತ್ರ, ಇವ ಅಸ್ವತಂತ್ರ, ಈ ದೇವರೇ ಇವನಿಂದ ಬಯಸ್ತಾ ಇದ್ದಾನೆ, ಇವನಿಂದ ಅಥವಾ ಸನ್ಮಾನ ಮಾಡಿಸ್ತಾ ಇದ್ದಾನೆ, ಹೊಗಳಿಸ್ತಾ ಇದ್ದಾನೆ, ಪ್ರೀತಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಕಾರಣ ಏನು ಅಂದರೆ ಎರಡು ಕಾರಣಗಳು. ಒಂದು ಅವರವರ ಪ್ರಾರಬ್ಧ ಕರ್ಮ. ಇವಾಗೇನು ಹೊಗಳ್ತಾ ಇದ್ದಾರೆ ಅಥವಾ ಬೈತಾ ಇದ್ದಾರೆ, ಅವರದ್ದೇ ಒಂದು ಪ್ರತ್ಯೇಕ ಕರ್ಮ, ಜನ್ಮ ಜನ್ಮಾಂತರದ ಕೂತ್ಕೊಂಡಿದೆ. ಇನ್ನೊಬ್ಬರನ್ನು ನೋಡಿ ಹೊಗಳೋದು, ಬೈಯುವುದು, ಅವರ ಕೆಲವರು ಇರ್ತಾರೆ. ಹೌದು, ಒಬ್ಬರು ಬೈಯೋದೇ ಕೆಲಸ, ಇನ್ನೊಬ್ಬರು ಬೈದರೆ ಹೊರತು ಅವ್ರ ತೃಪ್ತಿ ಬರಲ್ಲ. ಅದು ಅವ್ರ ಜನ್ಮಾಂತರದ ಕರ್ಮ. ಹೌದು, ಕರೆಕ್ಟ್, ಹಾಗೆ ಇದೆ. ಅದರ ಪ್ರಕಾರ ದೇವರು ಹಾಗೆ ಮಾಡಿಸ್ತಾ ಇದ್ದಾರೆ. ನಾವಂತೀವಿ ದುಷ್ಟರವರು ಇವಾಗ ಬೈಯೋದೇ ಅವರ ತಾತ್ಪರ್ಯ. ಸರಿ, ಅದು ಚೆನ್ನಾಗಿದೆ. ಆದರೆ ಇಲ್ಲಿ ಪ್ರಶ್ನೆಯಲ್ಲಿ ಬರುತ್ತೆ ಅಂದರೆ, ಆ ಅಸ್ವತಂತ್ರನಾದ ಆ ಜೀವ ಅವನ ಹಿಂದಿನ ಕರ್ಮಾನುಸಾರ ಇನ್ನೊಬ್ಬರನ್ನೇ ಬೈದು ತೃಪ್ತಿ ಪಡುವ ಆ ಬುದ್ಧಿ ಕೊಟ್ಟದ್ದು ಯಾರು? ದೇವರೇ. ಅವನ ಕರ್ಮಾನುಸಾರವೇ ಕೊಟ್ಟದ್ದು. ಇವೆಲ್ಲ ಚೆನ್ನಾಗಿದೆ. ಆದರೆ ಇಂಥವರನ್ನು ನಮಗೆ ಗಂಟು ಹಾಕಿ ಅವರ ಮೂಲಕ ನಮ್ಮನ್ನ ಬಯಸಲಿಕ್ಕೆ ದೇವರು ಅವನಲ್ಲಿ ಇನ್ನೊಬ್ಬರನ್ನು ಬೈದು ತೃಪ್ತಿ ಪಡುವ ಬುದ್ಧಿ ಅವನ ಕರ್ಮಾನುಸಾರ ಕೊಟ್ಟದ್ದು ದೇವರು, ಕರೆಕ್ಟೇ. ಅದು ಯಾರನ್ನೇ ಬೈಬಹುದಲ್ಲ, ನಮ್ಮನ್ನೇ ಯಾಕೆ ಬೈದದ್ದು? ಅಂದರೆ ದೇವರು ಅವನನ್ನ ಕರ್ಕೊಂಡು ಬಂದು ಅವನ ಮೂಲಕ ನಮ್ಮನ್ನೇ ಬಯಸಿದ್ದಾಯ್ತು. ಅದರಲ್ಲಿ ಇನ್ನೇನು ಭಾಗ ಅಂದ್ರೆ, ನಮ್ಮದು ಕರ್ಮ ಸೇರಿದೆ. ನಮ್ಮ ಕರ್ಮದಲ್ಲಿ ಅಂಥ ವ್ಯಕ್ತಿಗಳಿಂದ ಬೈಗಳ ತಿನ್ನುವಂತಹ ಕರ್ಮ ಕೂತಿದ್ದರಿಂದ ದೇವ ಅವರನ್ನ ಗಂಟು ಹಾಕಿದ. ಯದ್ಯಪಿ ಅವರು ದುಷ್ಟರೇ, ಅವರ ಬೈಯುವುದೇ ಅವರ ಧರ್ಮ, ಅಂದ್ರೆ ಅವರ ರೀತಿಯಾದ ಅವರ ಗುಣ ಅವರ ವಿಷಯ ಒಳಗೆ ಇರತಕ್ಕಂತಹ ಪ್ರವೃತ್ತಿ ಇದೆ, ಅದು ದೇವರೇ ಪ್ರಕಟ ಮಾಡುತ್ತಾ ಇದ್ದಾರೆ. ಒಂದು ವೇಳೆ ನಮ್ಮಲ್ಲಿ ಈ ದುಃಖ ಪಡುವ ಪ್ರಾರಬ್ಧ ಇಲ್ಲದಿದ್ದರೆ, ದುಃಖ ಪಡುವ ಇನ್ನೊಬ್ಬರು ಅಂದರೆ ಅದರಿಂದ, ಅಥವಾ ದ್ವೇಷ ಮಾಡಿದರೆ ದುಃಖ ಪಡುವ ಪ್ರಾರಬ್ಧ ಇರದಿದ್ದರೆ ದೇವರು ಅವರನ್ನ ನಮಗೆ ಸಂಪರ್ಕ ಮಾಡಿಸೋದೇ ಇಲ್ಲ. ಅಂಥವರನ್ನ ನಮಗೆ ಸಂಪರ್ಕ ಮಾಡಿಸಿದ್ದು ಅಂದರೆ ನಮ್ಮ ಕರ್ಮಾನುಸಾರ. ಇದು ನಮಗೆ ಎಚ್ಚರ ಬರಬೇಕು. ಇಲ್ಲಿ ಎಲ್ಲಿ ತಪ್ಪುತ್ತೀವಿ ಅಂದ್ರೆ, ಎಲ್ಲ ದೇವರೇ ಮಾಡಿಸ್ಬೋದು, ಅವನ ನನ್ನ ಹತ್ರ ಕರ್ಕೊಂಡ್ಬಂದ ಆಲೋಚನೆ ಮಾಡಲ್ಲ. ಇವನು ಬೈದ, ಇವನು ಬೈದ, ಇವನು ಬೈದ ಅಂತ ಅವನ ಮೇಲೆ ಕಂಡ ಕಾರತಾ ಇರ್ತೇವೆ. ಅವ ಅಸ್ವತಂತ್ರ, ಒಡೆಗ ದೇವ ಅವನ ಸರಿ ಮಾಡಿಸ್ತಾ ಇದ್ದಾನೆ, ಕರೆಕ್ಟ್. ಅವ್ರು ಮಾಡಿಸಿದ ಅದನ್ನು ಸುಮ್ಮನೆ ಇರೋದಾ? ಯಾರು ಏನನ್ನ ಮಾಡಿ ಸುಮ್ಮನೆ ಇರೋದಾ ಅಂತ ಈ ಪ್ರಶ್ನೆಗಳು ಬರ್ತಾ ಅವರು ಅಲ್ಲ. ಆಲೋಚನೆ ಮಾಡಿ, ಅವನು ದುಷ್ಟನೇ, ದೇವರ ಅವನ ಕರ್ಮಾನುಸಾರ ಅವನ ಸರಿ ಹಾಗೆ ಮಾಡಿಸ್ತಾ ಇದ್ದಾನೆ. ಆದರೆ ಆ ಅಂತಹ ವ್ಯಕ್ತಿಗಳನ್ನ ಇನ್ನೊಬ್ಬರ ಹತ್ರ ಕರ್ಕೊಂಡು ಹೋಗಿ ಯಾರ್ಯಾರನ್ನ ಬಯಸ್ತಾರಲ್ಲ, ಅದು ಆ ವ್ಯಕ್ತಿ ಸ್ವತಂತ್ರವಾಗಿ ತಾನೇ ಸೆಲೆಕ್ಟ್ ಮಾಡಿಕೊಂಡು ಅವರವರನ್ನ ಬೈಲಿಕ್ಕಾಗುತ್ತಾ, ಅಥವಾ ಅವನಲ್ಲಿ ದೇವರೇ ನಿಂತು ಪ್ರತ್ಯೇಕವಾಗಿ ಅವನನ್ನ ಕರ್ಕೊಂಡು ಹೋಗಿ ಆಯಾ ವ್ಯಕ್ತಿಗಳನ್ನ ಬಯಸ್ತಾನ? ಅಂದ್ರೆ ಆಯಾ ವ್ಯಕ್ತಿಗಳು ಯಾರ್ಯಾರು ಇರ್ತಾರಲ್ಲ, ಯಾರ್ಯಾರಿಗೆ ಇವನಿಂದ ಬೈಗಳು ತಿನ್ನಬೇಕು, ದ್ವೇಷ ಪಡೆಯಬೇಕು ಅಂತಿರುತ್ತೆ, ಅಂಥವರ ಕರ್ಮಾನುಸಾರ ಇವರನ್ನ ಕರ್ಕೊಂಡು ಹೋಗಿ ಅವರ ಮೇಲೆ ದ್ವೇಷವೋ ಇನ್ನೊಂದೋ ಇವರಿಂದ ಮಾಡಿಸ್ತಾರೆ. ಒಟ್ಟಾರೆ ಇಲ್ಲಿ ತಾತ್ಪರ್ಯ ಎಲ್ಲ ಬಂತು. ನಮ್ಮ ಮೇಲೆ ಯಾರಾದರೂ ಅಭಿಮಾನ ಪಟ್ಟರು ಅಂದ್ರೆ ಅಲ್ಲಿರುವ ಭಗವಂತ ಅವರಿಗೆ ಪ್ರೇರಣೆ ಮಾಡಿ ಇವನ ಮೇಲೆ ಅಭಿಮಾನ ಪಡು 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 ಅಂತ ಹೇಳಿದರೆ ಅವರೆಲ್ಲರೂ ನಮ್ಮ ಮೇಲೆ ಅಭಿಮಾನ ಪಡ್ತಾ ಬರ್ತಾರೆ. ಇಲ್ಲ, ದೇವರು ಬೇಡ ಅಂತ ಒಳಗೆ ಪ್ರೇರಣೆ ಮಾಡಿದ, ಈ ಕ್ಷಣದವರೆಗೆ ಅಭಿಮಾನ ಪಟ್ಟವರೇ ಮಾರನೇ ಕ್ಷಣದಲ್ಲಿ ಮುಖ ತಿರುಗಿಸಿ ಹೋಗ್ತಾ ಇರ್ತಾರೆ. ತುಂಬಾ ಸಲ ದೃಷ್ಟಾಂತ ಕೊಟ್ಟಿದ್ದೆ, ಮತ್ತೆ ಅದು ನೋಡಿದರೆ ಯಾರೋ ಒಬ್ಬ ವ್ಯಕ್ತಿ ಅಥವಾ ನಾವೇ ಇನ್ನೊಬ್ಬರ ಮೇಲೆ ಅಭಿಮಾನ ತೋರಬೇಕು, ಆದರೆ ಆ ವ್ಯಕ್ತಿಗೆ ನಾವು ಕಾಣಬಾರದು, ನಮ್ಮ ಅಭಿಮಾನ ತೋರಿಸಬೇಕು ಅಂತ ನನ್ನ ಸಂಕಲ್ಪ. ಯಾವುದೋ ಕಾರಣ ಅವನಿಗೆ ಆ ವ್ಯಕ್ತಿಗೆ ನಾವು ಕಾಣುವ ಸಂದರ್ಭ ಬರಲಿಲ್ಲ. ಅವಾಗೇನು ಮಾಡಿದ್ದಾಯ್ತು, ನಾವು ಒಂದು ಗೊಂಬೆಯನ್ನು ಇಟ್ಟುಕೊಂಡು, ಆ ಗೊಂಬೆ ನಮ್ಮ ಥರನೇ, ಮನುಷ್ಯರ ಥರನೇ ಇದೆ ನೋಡ್ಲಿಕ್ಕೆ, ಯಾವ ಡೌಟು ಬರಲ್ಲ ಗೊಂಬೆ ಅಂತ, ಡೌಟೇ ಬರಲ್ಲ. ಅಂತಹ ಗೊಂಬೆಯಲ್ಲಿ ಸಿಸ್ಟಮ್ ಇಟ್ಟು, ಏನು ನಾವು ಹೇಳಿದ ರೀತಿಯಲ್ಲಿ ನಾವು ಆ ವ್ಯಕ್ತಿಯ ಮೇಲೆ ಏನೇನು ಅಭಿಮಾನ ತೋರಬೇಕು ಅಂತಿದೆ ಅದೆಲ್ಲ ಒಳಗೆ ಚಿಪ್ ಒಳಗಿಟ್ಟು ಅದನ್ನ ಬಟನ್ ಪ್ರೆಸ್ ಮಾಡಿದರೆ ಆಯಿತು, ಆ ಗೊಂಬೆ ಹೋಗಿ ಅದೇ ತರ ಏನು ಅವ್ರ ಮೇಲೆ ಅಭಿಮಾನ ತೋರುತ್ತೆ, ನೀರು ತರುತ್ತೆ, ಅದು ಮಾಡುತ್ತೆ, ಇದು ಮಾಡುತ್ತೆ, ಅವರಂದ್ರೆ ಓ ಅಭಿಮಾನ ಸುರಿಸ್ತಾ ಬರ್ತಾ ಇರುತ್ತೆ. ಏನು ಒಳಗೆ ಸಿಸ್ಟಮ್ ಹೇಗಿದ್ರೆ ಆ ಪ್ರಕಾರ ನಾವು ಕಳಿಸಿದ ಆ ಗೊಂಬೆಯನ್ನ, ಆ ಗೊಂಬೆ ಹೋಯಿತು, ಅವರ ಮೇಲೆ ತುಂಬಾ ಅಭಿಮಾನ ತೋರ್ತಾ ಇದೆ, ನಾವು ಹೇಗೆ ಹೇಳಿದ ಹಾಗೆ ಆಕ್ಷನ್ ಮಾಡ್ತಾ ಇದೆ. ಅವರಂದ್ಕೊಂಡ್ರು ಈ ಕಳಿಸಿದ್ದು ಯಾರು, ಇದು ಗೊಂಬೆ ಅಂತ ಗೊತ್ತಿಲ್ಲಲ್ಲ, ಅದು ನಮ್ಮಂತೆ ಒಂದು ವ್ಯಕ್ತಿ ಅಂತ ತಿಳ್ಕೊಂಡ್ಬಿಟ್ಟು ಅವರು ಅಯ್ಯೋ ಇದೇ ಅಭಿಮಾನ ಪಡ್ತಾ ಇದೆ ಅಂತ, ಅಯ್ಯೋ ಇವ್ರು ಪಟ್ರು ಇವ್ರು ಪಟ್ರು ಅಂತ ಅದರ ಮೇಲೆ ಅಭಿಮಾನ ಪಡ್ಲಿಕ್ಕೆ ಶುರು ಮಾಡಿದ್ರು. ಈ ಕಳಿಸಿದಂತ ನನಗನಿಸಿತು, ಈ ಗೊಂಬೆನ ಕಳಿಸಿದವ ನಾನು, ಅವ್ರಿಗೆ ಗೊತ್ತಿಲ್ಲ ಇದೇ ಈ ಗೊಂಬೆಯೇ ತಮ್ಮ ಮೇಲೆ ಅಭಿಮಾನ ಪಡ್ತಾ ಇದೆ ಅಂತ ಅಂದುಕೊಳ್ತಾ ಇದ್ದಾರೆ ಅಂತ ಇನ್ನೊಂದು ಬಟನ್ ಇತ್ತು, ಪ್ರೆಸ್ ಮಾಡಿದ್ದಾಯ್ತು. ಅವಾಗ ಏನ್ ಮಾಡಿತ್ತು ಅಂದ್ರೆ ಅದರಲ್ಲಿ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ ಅವ್ರ ಮೇಲೆ ಕೆಂಡ ಕಾರೋದು ಬೈಯೋದು ಎಲ್ಲ ಮಾಡೋದು ಮಾಡಬೇಕಾಗ ಆ ಗೊಂಬೆ ಆ ತರ ತಯಾರು ಮಾಡಿದ್ವು. ಇನ್ನೊಂದು ಬಟನ್ ಪ್ರೆಸ್ ಮಾಡಿದ ಕೂಡಲೇ ಬೈಯೋದು ಶುರು ಮಾಡಿತು. ಅವರಿಗೆ ಅರ್ಥ ಆಗಲಿಲ್ಲ, ಈ ವ್ಯಕ್ತಿ ಯಾಕೆ ಇಷ್ಟು ಕಾಲ ಸ್ನೇಹದಲ್ಲಿತ್ತು ಇವಾಗ ಇದ್ದಕ್ಕಿದ್ದಂತೆ ಬೈಲಿಕ್ಕೆ ಶುರು ಮಾಡಿತ್ತಲ್ಲ ಅಂತ. ಅದರ ಮೇಲೆ ಒಟ್ಟಾರೆ ತಾತ್ಪರ್ಯ ಇದೇ ಅಭಿಮಾನ ತೋರ್ತಾ ಇದೆ ಅಥವಾ ಇದೇ ಬೈತಾ ಇದೆ ಅಂತ ಆ ಒಂದು ಗೊಂಬೆ ಮೇಲೆ ಸಿಟ್ಟು ಅಥವಾ ಅಭಿಮಾನ ಎರಡೂ ಬಂತಾ ಇದೆ. ನೋಡಿದವು ನಮಗೂ ಏನೋ ಕಾರಣ ಇತ್ತಲ್ಲ, ಅವರಿಗೆ ಕಾಣದೇ ಇರಬೇಕಾದ ಕಾರಣ ಆ ಈಗ ಹೋಯಿತದು. ಆಗ ನಾವು ಹೋದವು, ಅಯ್ಯ ಆ ಗೊಂಬೆ ಅದು ಅದೇನಿದೆ, ನಾನು ಹೇಗೆ ಕುಣಿಸಿದ್ರೆ ಆ ಕುಣಿಯುತ್ತಷ್ಟೇ, ನಾನು ಒಳಗೆ ಅಂದ್ರೆ ಏನು ನಿಮ್ಮ ಮೇಲೆ ಅಭಿಮಾನ ತೋರಬೇಕು ಅಂತ ಏನು ಸಿಸ್ಟಮ್ ಇಟ್ಟಿದ್ದೆ ಆ ಪ್ರಕಾರ ತೋರ್ತಾ ಹೋಯಿತು. ಇನ್ನೊಂದು ಬಟನ್ ಪ್ರೆಸ್ ಮಾಡಿದರೆ ಇದೇ ಗೊಂಬೆ ನಿಮ್ಮನ್ನ ಬೈತಾ ಹೋಗ್ತಾ ಇದೆ. ಒಟ್ಟಾರೆ ಕಾರಣ ಯಾರು ನಿಮ್ಮ ಮೇಲೆ ಈ ಗೊಂಬೆ ಅಭಿಮಾನ ತೋರಲಿಕ್ಕೆ? ನಾನು ಅಂದ್ರೆ ಅಭಿಮಾನ ನಿಜವಾಗಿ ತೋರಿದ್ದಾರು ನಾವು, ಗೊಂಬೆ ಮಧ್ಯೆ ಇತ್ತಷ್ಟೇ. ಅದೇ ತರ ನಮ್ಮ ಸುತ್ತು ಇರತಕ್ಕಂತಹ ಜೀವರಾಶಿಗಳು ಯಾರಿದ್ದಾರೆ ನಮ್ಮ ಸೇರಿಕೊಂಡು ಎಲ್ಲರೂ ಕೂಡ ಪ್ರತಿಯೊಬ್ಬರು ಗೊಂಬೆಯಂತೆ, ಗೊಂಬೆ ಅಲ್ಲ ಎಲ್ಲರೂ. ಚೇತನರೇ ಸರಿ ಜೀವ ಚಲನೆ ಮಾಡಿಸೆ ಹರಿ, ಚೇತನರೇ ಜಡತುಲ್ಯ ಜೀವ ಚಲನೆ ಮಾಡಿಸದಿರಲು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಭಗವಂತ ಏನು ಮಾಡಿಸಿದರೆ ನಾವು ಅದು ಮಾಡಲಿಕ್ಕಾಗುತ್ತೆ, ಇಲ್ಲದಿದ್ರೆ ಇಲ್ಲ. ಅದನ್ನೇ ದಾಸರು ತುಂಬಾ ಚೆನ್ನಾಗಿ ಹೇಳ್ತಾರೆ, ನುಡಿಸಿದರೆ ನುಡಿವೆ, ನಡೆಸಿದರೆ ನಡೆವೆ, ತಿಳಿಸಿದರೆ ತಿಳಿವೆ, ಮರೆಸಿದರೆ ಮರೆವೆ, ಓಡಿಸಿದರೆ ಓಡುವೆ, ನಿಲ್ಲಿಸಿದರೆ ನಿಲ್ಲುವೆ, ನಿನ್ನ ಅಧೀನದವನಯ್ಯ ಅಂತ ಸ್ಪಷ್ಟ. ನಮ್ಮ ಎಷ್ಟು ಭಗವಂತನ ಅಧೀನ ನಾವು ಗೊಂಬೆಗಳಂತೆ ಅಂತ ಗೊಂಬೆಗೆ ಗೊತ್ತಾಗಲ್ಲ ನಮಗೆ ಗೊತ್ತಾಗತ್ತೆ, ಅಷ್ಟೇ ವ್ಯತ್ಯಾಸ. ಆ ರೀತಿಯಲ್ಲಿ ಜೀವನದಲ್ಲಿ ಜಡಕ್ಕಿಂತ ಭಿನ್ನವಾದ ವಿಶೇಷವಾದ ಕರ್ತೃತ್ವ ಧರ್ಮ ಇದೆ, ಅದಕ್ಕೆ ಭಗವಂತ ಸ್ವಾತಂತ್ರ್ಯ ತನ್ನ ವಿಶೇಷವಾಗಿರತಕ್ಕಂಥ ತಾನೇ ಒಳಗೆ ನಿಂತು ಅವನಿಗೆ ತಿಳಿಯುವಂತೆ ಮಾಡಿ ಮಾಡಿಸ್ತಾ ಇದ್ದಾನೆ. ಇದನ್ನು ತಿಳ್ಕೊಂಡಾಗ ಅವಾಗೇನಾಗುತ್ತೆ ಅಂದರೆ ಅಯ್ಯೋ ಇವರೆಲ್ಲ ಸ್ವತಂತ್ರರಯ್ಯ, ಅವರವರ ಕರ್ಮಾನುಸಾರ ಅವರ ಪ್ರವೃತ್ತಿ ಸರಿ, ಆದರೆ ಆ ಪ್ರವೃತ್ತಿ ನನ್ನ ಮೇಲೆ ಇವರ ಮೂಲಕ ದೇವರು ತೋರಿಸಲಿಕ್ಕೆ ನನ್ನದೇ ಪ್ರಾರಬ್ಧ ಕರ್ಮ ಕಾರಣ, ಆದ್ದರಿಂದ ನನ್ನ ಪ್ರಾರಬ್ಧ ಕರ್ಮ ಸಹಿತ ಅವರು ಅಭಿಮಾನವೂ ತೋರಲ್ಲ ದುಃಖ ದ್ವೇಷವೂ ತೋರಲ್ಲ. ಯಾಕೆ ಸ್ವಾಮಿ, ಅವರನ್ನ ನಮಗೆ ಅಂಟು ಕೊಡಲಿಕ್ಕೆ ಬೇಕಾದ ಕರ್ಮ ಸವಿದೋಯ್ತಾದ್ದರಿಂದ ಅವರನ್ನ ದೂರ ಕರ್ಕೊಂಡು ಹೋಗ್ಬಿಡ್ತಾನೆ, ನಮ್ಮನ್ನ ಬೇರೆ ಕರ್ಕೊಂಡು ಹೋಗ್ತಾನೆ. ಇದೇ ವ್ಯಕ್ತಿಗಳ ಮಧ್ಯೆ ಸಂಬಂಧ, ಆ ವ್ಯಕ್ತಿಗಳು ಹತ್ತರಿದ್ರು ಇವ ದೂರ ಆದ್ರು ಹಾಗಾದ್ರು ಹೀಗಾದ್ರು ಅಂತ ಅಂದುಕೊಳ್ತೀವಲ್ಲ, ಇದು ಹೇಗೆ ಅಂದ್ರೆ ದೇವರೇ ಈ ಎರಡೂ ಗೊಂಬೆಗಳನ್ನ ಅಂದ್ರೆ ಈ ಎರಡು ವ್ಯಕ್ತಿಗಳನ್ನ ಅವರವರ ಕರ್ಮಾನುಸಾರ, ಈ ವ್ಯಕ್ತಿಗೆ ಈ ವ್ಯಕ್ತಿಗೆ ಇಬ್ಬರು ಒಂದೇ ಕಡೆ ಇದ್ದು ಈ ದುಃಖ ಪಡಬೇಕು ಸುಖ ಪಡಬೇಕು ಅಂತ ಕರ್ಮ ಇದ್ದಾಗ ಭಗವಂತ ಇಬ್ಬರನ್ನ ಒಟ್ಟು ಮಾಡುತ್ತಾನೆ ಎಂದಾದರೆ ಈ ವ್ಯಕ್ತಿಗೆ ಆ ವ್ಯಕ್ತಿಗೆ ಮಧ್ಯ ಈ ಬಂಧಕ್ಕೆ ಕಾರಣವಾದ ಇಬ್ಬರಿಗೂ ಅಭಿಮಾನವೋ ದ್ವೇಷವೋ ಇಬ್ಬರು ಒಟ್ಟಿಗೆ ಕೂತು ದುಃಖ ಪಡ್ತಾ ಇದ್ದಾರೆ ಅಥವಾ ಸುಖ ಪಡ್ತಾ ಇದ್ದಾರೆ, ಇದು ಆ ಒಂದು ಗಂಟೆ ಆಗಿರಬಹುದು, ಒಂದು ದಿನ ಆಗಿರಬಹುದು, ಹತ್ತು ವರ್ಷ ಆಗಿರಬಹುದು, ನೂರು ವರ್ಷ ಒಟ್ಟಿಗೆ ಬಾಳಿರಬಹುದು, ಯಾವಾಗಾದ್ರೆ ಆ ಕರ್ಮ ಕಳೆದು ಹೋಗುತ್ತೆ, ಒಂದು ಕ್ಷಣ ದೇವರವರನ್ನ ಹತ್ತಿರ ಇಡಲ್ಲ, ದೂರ ಮಾಡಿಬಿಡುತ್ತಾನೆ. ಇದು ಶಾಸ್ತ್ರ ಸಿದ್ಧವಾದ ವಿಚಾರ. ಈ ರೀತಿಯಾಗಿ ನಾವು ತಿಳಿತಾ ಬಂದರೆ, ಇದನ್ನ ತಿಳಿತಾ ಬಂದರೆ ಅಂದ್ರೆ ಪ್ರವಚನ ಗೊತ್ತಾಯ್ತು, ಇವಾಗ ಪ್ರವಚನ ಆಯ್ತು ಗೊತ್ತಾಯ್ತಪ್ಪ ತಿಳ್ಕೊಂಡು ಏನು ಉಪಯೋಗವಿಲ್ಲ, ಯಾಕಂದ್ರೆ ಇಷ್ಟು ತಿಳ್ಕೊಂಡು ಕೂಡ ಮತ್ತು ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ಮರೆತು ಹೋಗ್ತೀವಿ, ಅಲ್ಲೇ ಬಿದ್ದಿರ್ತೀವಿ. ಹಾಗಾದರೆ ನಮ್ಮಲ್ಲಿ ಪುನಃ 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 ಈ ವ್ಯಕ್ತಿಗಳೇ ಕಾರಣ, ಈ ವ್ಯಕ್ತಿಗಳೇ ಕಾರಣ, ಇವರೇ ನನ್ನ ಹತ್ರ ಇದ್ದಾರೆ, ಇವರೇ ಬಿಟ್ಟು ಹೋದ್ರು, ಇವರೇ ಅಭಿಮಾನ ಪಟ್ಟರು, ಇವರೇ ದ್ವೇಷ ಮಾಡಿದ್ರು ಅಂತ ಈ ರೀತಿಯಾದ ಭಾವನೆ ನಮ್ಮಲ್ಲಿ ಸದಾ ಬರ್ತಾ ಇದೆ. ಎಷ್ಟು ಪ್ರವಚನಗಳು ಕೇಳಿದ್ರು ಏನು ಮಾಡಿದ್ರು ಅದು ಹೋಗ್ತಾ ಇಲ್ಲ. ಅದು ಹೋಗಬೇಕಾದರೆ ಏನು ಮಾಡಬೇಕು ಅಂದ್ರೆ ಇದು ಮಹಾಮಂತ್ರದಂತೆ ಜಪ ಮಾಡಬೇಕು. ಏನಂತ, ನೀನು ಸ್ವತಂತ್ರ, ನಾನು ಸ್ವತಂತ್ರನಯ್ಯ, ಹರಿಯೇ ನೀನೇ ಇವರಲ್ಲಿ ನಿಂತು ಇವರ ಮೂಲಕ ಅಭಿಮಾನ ತೋರಿದರೆ ಅವರ ಅಭಿಮಾನ ತೋರುತ್ತಾರೆ. ನೀನೇ ಇವರ ಅಂಟು ಕೊಟ್ಟು ಎಷ್ಟು ಕಾಲ ನನ್ನ ಜೊತೆ ಬಿಡುತ್ತೀಯೋ ಅಷ್ಟು ಕಾಲ ನನ್ನ ಮೇಲೆ ಅಭಿಮಾನದಿಂದ ನನ್ನ ಜೊತೆಗೇ ಇರ್ತಾರೆ. ನೀನೇ ಆ ಕಾಲ ಕಳೆದು ಹೋದರೆ, ಕರ್ಮ ಕಳೆದು ಹೋದರೆ ಎಲ್ಲರನ್ನ ದೂರ ಮಾಡಿಬಿಡುತ್ತೀಯಾ ಎಂಬ ಎಚ್ಚರ, ಈ ಮಂತ್ರ ಸದಾ ಸದಾ ನಮ್ಮ ಮನಸ್ಸಲ್ಲಿ ಬರ್ತಾ ಇದ್ದಾರೆ. ಯಾರ್ಯಾರು ಅಭಿಮಾನ ಪಡ್ತಾ ಇದ್ದಾರೆ ಅಲ್ಲಿ ತಟ್ಟಂತ ಬರಲೇಬೇಕು, ಸ್ವಾಮಿ ನೀ ಅಭಿಮಾನ ಪಡಿಸ್ತಾ ಇದೀಯಾ, ಇದು ಯಾವ ಕ್ಷಣದಲ್ಲಾದರೂ ದೂರ ಆಗಬಹುದು ಹರಿಯೇ. ಯಾಕೆ ಅಂದರೆ ನನ್ನ ಕರ್ಮಾನುಸಾರ, ಇವರ ಕರ್ಮಾನುಸಾರ ಆ ಕರ್ಮದ ಗಂಟು ಎಷ್ಟು ಕಾಲ ಇರುತ್ತೆ ಅಷ್ಟು ಕಾಲ ಮಾತ್ರ ಇವರಿಂದ ಅಭಿಮಾನ ನೀನು ತೋರಿಸ್ತಾ ಇರ್ತೀಯ, ಒಳಗೆ ನೀನೇ ತೋರತಾ ಇದೀಯ. ಇವರು ನನ್ನ ಮೇಲೆ ತೋರಲಿಕ್ಕೆ ಚೂರೂ ಸ್ವತಂತ್ರರಲ್ಲ, ನೀನೇ ನಿಂತು ಇವರಲ್ಲಿ ಅಭಿಮಾನ ಪಡಿಸ್ತಾ ಇದೀಯಾ ಪಡಿಸ್ತಾ ಇದೀಯಾ. ಈ ಅಭಿಮಾನ ಯಾವ ಕ್ಷಣದಲ್ಲಾದರೂ ದೂರ ಆಗಬಹುದು, ಗೊಂಬೆಗಳಿವರು ಅಂತ ನಮ್ಮ ಮನಸ್ಸಿಗೆ ಬರ್ತಾ ಬರ್ತಾ ಈ ಮಂತ್ರ ಜಪ ಆಗ್ತಾ ಬರಬೇಕು. ಹಾಗೆಯೇ ಯಾರು ದ್ವೇಷ ಮಾಡಿದ್ರು ಕೂಡ, ಅಯ್ಯೋ ಇವರು ಅಸ್ವತಂತ್ರರಯ್ಯ, ಇವರಿಗೆ ನನ್ನ ಮೇಲೆ ದ್ವೇಷ ಮಾಡಲಿಕ್ಕಾಗ್ಲಿ ಏನು ಮಾಡಲಿಕ್ಕಾಗ್ಲಿ ಸ್ವಾತಂತ್ರ್ಯವಿಲ್ಲ, ಅವರ ಕರ್ಮಾನುಸಾರ ದೇವರೇ ಮಾಡಿಸ್ತಾನೆ, ನನ್ನದೇ ಏನೋ ಪ್ರಾರಬ್ಧ ಕೂತಿದೆ ಅದಕ್ಕೆ ಇವರಿಂದ ದ್ವೇಷ ಮಾಡಿಸ್ತಾ ಇದ್ದಾನೆ. ಇದು ಎಷ್ಟು ಕಾಲ, ನನ್ನ ಕರ್ಮ ಇದ್ದಷ್ಟು ಕಾಲವೇ ಇವರಿಂದ ನನಗಾ ದುಃಖ, ಅದು ಕಳೀತಾ ದೇವರೇ ಅವರನ್ನ ದೂರ ಮಾಡಿಬಿಡ್ತಾನೆ. ಆದ್ದರಿಂದ ನನ್ನ ಕರ್ಮ ಕಳಕೊಳ್ಳೋದರಲ್ಲೇ ತಾತ್ಪರ್ಯ ಸಾಧನೆದು ಅಂತ ನೋಡಿಕೊಂಡು, ಈ ಅಭಿಮಾನ ಪಡೋರೇ ಆಗಲಿ, ಈ ದ್ವೇಷ ಮಾಡೋರೇ ಆಗಲಿ, ಯಾರೇ ಆಗಲಿ, ದೇವರು ಕರಕೊಂಡು ಕರಕೊಂಡು ಬಂದು ಮಾಡಿಸ್ತಾ ಇದ್ದಾರಲ್ಲ, ಅದಕ್ಕೆ ಬುಡವಾದ ಕರ್ಮ ಎಷ್ಟು ಕಾಲ ಇರುತ್ತೋ ಅಷ್ಟು ಕಾಲ ಮಾತ್ರ ಇವರದ್ದು ಅಂಟು. ಅದು ಹೋದ ಕೂಡಲೇ ಒಂದ ನಮ್ಮನ್ನ ದೂರ ಕರ್ಕೊಂಡು ಹೋಗ್ತಾನೆ ಅಥವಾ ಅವರನ್ನ ದೂರ ಕರ್ಕೊಂಡು ಹೋಗ್ತಾನೆ. ಇದು ಜಗತ್ತಿನಲ್ಲಿ ಸಿದ್ಧವಾದ ವಿಚಾರ, ಅದು ನಾವು ಒಪ್ಪದೇ ಇರಬಹುದು ಅಥವಾ ಒಪ್ಪಬಹುದು, ಆದರೆ ನಡೆಯುವಂತಹ ವಿಚಾರ ಎಂಬುದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದ ಕಾರಣ ಇಲ್ಲಿ ವಿಶೇಷವಾಗಿರತಕ್ಕಂಥ ಭಗವಂತನ ಎಚ್ಚರ ನಮಗೆ ಬಂತ. ನಮಗೆ ಸಂಸಾರದಲ್ಲಿ ಪ್ರಧಾನವಾದ ದುಃಖಗಳನ್ನು ನಾವು ಕಳ್ಕೊಂಡು ಸಂತೋಷವಾಗಿರಲಿಕ್ಕೆ ಸಾಧ್ಯ. ಆದ ಕಾರಣ ದಾಸರಾಯರು ಚೆನ್ನಾಗಿ ತಿಳಿಸಿಕೊಡ್ತಾರೆ, ಒಳ್ಳೆ ದೃಷ್ಟಾಂತಪೂರ್ವಕವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ತಪ್ತ ಲೋಹವು ನೋಳ್ಪ ಜನರಿಗೆ ಸಪ್ತ ಜಿಹ್ವನ ತೆರದಿ ತೋರ್ಪದು ಬರಲಿಲ್ಲ ಅವರದು. ಸಪ್ತಲೋಹವು ತಪ್ತಲೋಹವು ನೋಳ್ಪ ಜನರಿಗೆ, ಕಬ್ಬಿಣ ಚೆನ್ನಾಗಿ ಕಾಸಿದಾಗ ಒಳಗೆ ಅಗ್ನಿ ಪ್ರವೇಶ ಮಾಡುತ್ತೆ, ಬಿಸಿ ಆ ಅಗ್ನಿ ಪ್ರವೇಶ ಮಾಡಿದಾಗ ಸಪ್ತ ಜಿಹ್ವನ ತೆರದಿ ತೋರ್ಪದು, ಅದು ನೋಡ್ಲಿಕ್ಕೆ ಅಯ್ಯೋ ಕೆಂಡ 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 ಅಂತ ಚೆನ್ನಾಗಿ ಕೆಂಪಾಗಿ ಕಾಣಿಸ್ತಾ ಇರುತ್ತೆ. ಯದ್ಯಪಿ ಅದರೊಳಗೆ ಅಗ್ನಿ ಇದೆ, ಅದೇ ಅಗ್ನಿ ಅಲ್ಲ, ಆದ್ರೆ ಮೇಲ್ ನೋಟಕ್ಕೆ ಹೇಗಿರುತ್ತೆ ಕೆಂಪಾಗಿ ನೋಡಿದಾಗ ಅಯ್ಯೋ ಅದೇ ಅಗ್ನಿ ಅಂತ ಅನ್ಕೊಳ್ತಾರೆ. ಇಲ್ಲಿ ಎಷ್ಟು ಡೆಲಿಕೇಟ್ ಡಿಫರೆನ್ಸ್ ಅಂತ ಹೇಳಿದರೆ, ಅದು ಅಗ್ನಿ ಅಲ್ಲ, ಅದರೊಳಗೆ ಅಗ್ನಿ, ಅಗ್ನಿ ಬೇರೆ ಆ ಕಬ್ಬಿಣ ಬೇರೆ, ಆದರೆ ಅಗ್ನಿ ಪ್ರವೇಶ ಮಾಡಿದಾಗ ಅದರ ಬಣ್ಣ ಹೇಗೆ ಮೇಲೆ ಕಾಣುತ್ತಾ ಇದೆ ಅಂದ್ರೆ ಅದೇ ಅಗ್ನಿ ಅಂತ ಕಾಣುತ್ತಾ ಇದೆ. ಹೇಗೆ ನಾವು ಇಜ್ಜರಿನಲ್ಲಿ ಚೆನ್ನಾಗಿ ಅದನ್ನು ಹೊತ್ತಿಸಿದಾಗ ಅದರೊಳಗೆ ಅಗ್ನಿ ಚೆನ್ನಾಗಿ ಉರಿತಾ ಇದ್ದರೆ ಅದು ನೋಡಿದಾಗ ಸಾಮಾನ್ಯ ಪ್ರಯೋಗ ಹೇಗೆ ಅದೇ ಅಗ್ನಿ ಅಗ್ನಿ ಕೆಂಡ 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 ಅಂತ ಇರ್ತೀವಿ ಅಂದ್ರೆ ಅರ್ಥ ಏನದು ಅಂದ್ರೆ, ಇಜ್ಜಲು ಬೇರೆ ಅಗ್ನಿ ಬೇರೆ, ಲೋಹ ಬೇರೆ ಅಗ್ನಿ ಬೇರೆ, ಆದರೆ ಆ ಅಗ್ನಿಯ ಸಂಪರ್ಕ ಎಷ್ಟು ಮಾಡಿಬಿಡುತ್ತೆ ಆ ಮೇಲ್ ನೋಟದ ಚೆನ್ನಾಗಿ ಉರಿಯುವಂತಹ ಅಗ್ನಿ, ಇಜ್ಜಲನ್ನು ಅಥವಾ ಕಬ್ಬಿಣವನ್ನು ಮರೆಸಿ ಅಗ್ನಿಯೇ ಪ್ರಧಾನವಾಗಿ ತೋರತಾ ಇರೋದರಿಂದ ಜನಗಳಿಗೆ ಆ ಪ್ರಯೋಗ ಎಲ್ಲಿ ಮಾಡುತ್ತಾರೆ ಅಂದ್ರೆ ಆ ಕಬ್ಬಿಣವನ್ನೇ ಮರೆತು ಬಿಟ್ಟಿರ್ತಾರೆ, ಅಯ್ಯೋ ಕೆಂಡ ಕೆಂಡ ಅಂತ ಇರ್ತಾರೆ. ಲುಪ್ತ ಪಾವಕ ಲೋಹಕ ಎಂಬುದು ಪೂರ್ವದ ಉಪಾಧಿ. ಅಂಥವರಿಗೆ ಒಂದು ಸಲ ನೀರಲ್ಲಿ ಹಾಕಿಬಿಟ್ರೆ ಅಗ್ನಿ ಹೊರಟೋದು ಕೂಡಲೇ ಕಬ್ಬಿಣ ಕಪ್ಪಾಗಿ ಕಾಣತಾನೆ ಇರುತ್ತೆ, ಇಜ್ಜಲು ಕಪ್ಪಾಗಿ ಕಾಣತಾನೆ ಇರುತ್ತೆ. ಆ ಕೆಂಪಾಗಿ ಉರಿಯೋ ಧರ್ಮ ಅದರಿಂದ ಹೋಗ್ಬಿಡುತ್ತೆ, ಯಾಕೆಂದ್ರೆ ಅಗ್ನಿ ಹೋಯ್ತಾ ಅದರಿಂದ. ಹಾಗೆ ಸಪ್ತ ವಾಹನ ನಿಖಿಳ ಜನರುಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿಹರೆಲ್ಲ ಕಾಲದ ಹಿತವ ಕೈಗೊಂಡು ಭಗವಂತ ಅವರಲ್ಲಿ ವಿಶೇಷವಾಗಿ ನಿಂತು ನೋಡು, ಇವರಲ್ಲಿ ಪ್ರೀತಿ ಪಡು ಪ್ರೀತಿ ಪಡು ಪ್ರೀತಿ ಪಡು ಅಂತ ಹೇಳಿದರೆ ಅವರೆಲ್ಲರೂ ಪಡ್ತಾ ಬರ್ತಾರೆ. ಒಂದು ಕ್ಷಣ ಅವರಿಂದ ಪ್ರೀತಿ ಪಡುವಂತಹ ಕರ್ಮ ಅಂದ್ರೆ ಪ್ರೀತಿ ಪಡೆಯುವಂತಹ ಕರ್ಮ ನಮ್ಮಲ್ಲಿ ಆ ಒಂದು ಸಂಪರ್ಕದ ಬುಡ ಅದು ಹೋಯ್ತಾ ದೇವ ಕೂಡಲೇ ಅವರನ್ನ ದೂರ ಮಾಡುತ್ತಾನೆ. ಅಥವಾ ದ್ವೇಷ ಪಡೆಯುವ ಪ್ರಾರಬ್ಧ ಕೂತಿತ್ತ ಅವರಲ್ಲೇ ನಿಂತು ದ್ವೇಷ ಪಡಿಸಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಅವಾಗೇನಾಗುತ್ತೆ, ಇದು ಬರೇ ಕೇಳುವ ಕಾಲಕ್ಕೆ ಸುಮ್ಮನೆ ಹೌದು ಹೌದು ಎಲ್ಲ ದೇವರೇ ಮಾಡಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಂತರ ಮತ್ತೆ ಮರ್ತೋಗಿ ಅವರೇ ಮಾಡಿದ್ರು ಅವರು ಮಾಡಿದ್ರು ಅಂತ ನಮ್ಮ ಪ್ರವೃತ್ತಿ ಇದೆಯಲ್ಲ, ಅದು ಹೋಗಬೇಕಾದ್ರೆ ಏನ್ ಮಾಡಬೇಕು ಅಂದರೆ ಸದಾ ಯಾರ್ಯಾರು ಅಭಿಮಾನ ಪಟ್ಟರು ಯಾರ್ಯಾರು ದ್ವೇಷ ಪಟ್ಟರು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ಇದು ಸದಾ ನಮಗೆ ನೆನಪು ಬರ್ತಾ ಇರಬೇಕು. ಇದನ್ನು ಮಂತ್ರದಂತೆ ಚಿಂತನೆ ಮಾಡ್ತಾ ಬರಬೇಕು. ಯಾರು ಅಭಿಮಾನ ಪಟ್ಟರು ಕೂಡ ಅಯ್ಯೋ ಇವರು ಸ್ವತಂತ್ರರಯ್ಯ ಸ್ವಾಮಿ ತೋರತಾಗಿದ್ದಾನೆ ಇದು ಯಾವಾಗಾದ್ರೂ ಹೋಗ್ಬೋದು, ದ್ವೇಷ ಮಾಡಿದ್ರು ಅಷ್ಟೇ ಇದು ಯಾವಾಗಾದ್ರೂ ಹೋಗ್ಬಹುದು. ಇದೆಲ್ಲ ಅಶಾಶ್ವತ, ಎಂದಾದ್ರೂ ತುಂಡಾಗುತ್ತಿದ್ದು. ಯಾವ ವ್ಯಕ್ತಿ ನಮ್ಮ ಜೊತೆಗೆ ಯಾರ್ಯಾರು ಇದ್ದಾರೆ ಅವರ ಅಭಿಮಾನ ಅವರ ಸಂಪರ್ಕ ಅವರ ಹತ್ತಿರ ಇರೋದು ಎಲ್ಲ ಯಾವಾಗಾದ್ರೂ ತುಂಡಾಗಬಹುದು ದೂರ ಆಗಬಹುದು. ಒಂದ ನಮ್ಮನ್ನೇ ಕರ್ಕೊಂಡು ಹೋಗ್ಬಹುದು, ಅವರನ್ನೇ ಮಾಡಬಹುದು, ಅಥವಾ ಏನಾದರೂ ಮಾಡಬಹುದು. ಆದರೆ ಇದಕ್ಕೆ ಬುಡ ಯಾವುದು ಅಂದ್ರೆ ಅವರನ್ನ ನಮ್ಮನ್ನ ಗಂಟಾಕಲಿಕ್ಕೆ ಕಾರಣವಾದ ಕರ್ಮ. ಇದೆಲ್ಲ ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಸದಾ ಮರಣ ಮಾಡಿ 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 ಯಾರ್ಯಾರು ಅಭಿಮಾನ ತೋರ್ತಾ ಇರ್ತಾರೆ ಆಗೆಲ್ಲ ಥಟ್ ಅಂತ ನೆನಪಾಗಬೇಕು. ಅಯ್ಯೋ ಅಯ್ಯೋ ಹೌದಯ್ಯ ಹೌದಯ್ಯ ಏನಾಗುತ್ತೆ, ಅಭಿಮಾನ ತೋರಿದ ಕೂಡಲೇ ಮನಸ್ಸಿನಲ್ಲಿ ಅಯ್ಯೋ ಇವರು ಪಟ್ಟರಲ್ಲ ಅಭಿಮಾನ ಅಂತ ನಮ್ಮಲ್ಲಿ ಓ ಅಭಿಮಾನ ಒಕ್ಕಿ ಹರಿತಾ ಬರುತ್ತೆ. ಇಮ್ಮಿಡಿಯೇಟ್ ಮೆಡಿಸಿನ್ ತಗೋಬೇಕು. ಅವಾಗ ಹೇಗೆ ಶುಗರ್ ಜಾಸ್ತಿ ಆಗದಂಗಿರ್ಲಿಕ್ಕೆ ಶುಗರ್ ಪೇಷಂಟ್ಸ್ ಇರ್ತಾರಲ್ವ ಅವ್ರು ಶುಗರ್ ಜಾಸ್ತಿ ಆದಾಗ ಔಷಧ ತಗೊಂಬೋದಲ್ಲ, ದಿನ ಊಟ ಮಾಡಿದಾಗೆಲ್ಲ ಕೂಡ ಔಷಧ ತಗೊಂಡೇ ಊಟ ಮಾಡ್ತಾರೆ. ಯಾಕೆ ತಗೊಂಡ ಮೇಲೆ ಮತ್ತೆ ಜಾಸ್ತಿ ಆಗಬಾರದು. ಇಷ್ಟು ಮಾಡಿದ್ರು ಕೂಡ ಮತ್ತು ಯಾವುದೋ ಒಂದ್ಸಲ ಜಿಹ್ವಾ ಚಾಪಲ್ಲಿ ಇದ್ದೇ ಇರುತ್ತೆ, ಏನೊಂದು ತಿಂದೇ ತಿಂತಾರೆ, ಆ ತಿಂದ ಶೂಟಪ್ ಆಗಿ ಹಾಕ್ತದೆ, ಮತ್ತಿನ್ನಿಷ್ಟು ಬಾಂಬ್ ಹಾಕ್ಲೇಬೇಕಾಗುತ್ತೆ ಟ್ಯಾಬ್ಲೆಟ್. ಅದಕ್ಕೆ ಅದಕ್ಕೇನು ಹೇಳ್ತಾ ಇದ್ದಾರೆ, ನಮಗೆ ಸಂಸಾರದಲ್ಲಿ ಅನ್ನ ತಿನ್ನೋದು ಎಂಬ ಈ ಪ್ರವೃತ್ತಿ ಅಂದ್ರೆ ನಾನಾ ಜನರ ಸಂಪರ್ಕ ಅವರ ವಿಶೇಷವಾಗಿರತಕ್ಕಂತ ಅಭಿಮಾನ ಅಥವಾ ದ್ವೇಷ ಇದು ನಮಗೆ ಇದ್ದದ್ದೇ ಕಟ್ಟಿಟ್ಟ ಬುತ್ತಿ. ಆ ಕಟ್ಟಿಟ್ಟ ಬುತ್ತಿ ಇದೆ ಅಂತ ಕಾಲಕ್ಕೆ ಹೇಗೆ ರೋಗ ಇದ್ದವರು ದಿನಾಗೂ ಅನ್ನ ತಿನ್ನಲೇಬೇಕು ಅಂತ ಗೊತ್ತಿದ್ದು ಆ ಅನ್ನ ತಿನ್ನುವಾಗ ಖಚಿತವಾಗಿ ಮೊದಲು ಟ್ಯಾಬ್ಲೆಟ್ ಹಾಕೊಂಡೇ ಅನ್ನ ತಿಂತಾರೋ ಅದೇ ರೀತಿಯಲ್ಲಿ ನಾವು ಕೂಡ ನನಗೆ ಸುಖ ದುಃಖ ವ್ಯಕ್ತಿಗಳ ಮೂಲಕ ನನ್ನ ಕರ್ಮಾನುಸಾರ ಭಗವಂತ ಕೊಟ್ಟೇ ಕೊಡಿಸ್ತಾನೆ, ಅದಕ್ಕೆ ಮೊದಲೇ ಟ್ಯಾಬ್ಲೆಟ್ ಹಾಕೋಬೇಕಪ್ಪ, ಇಲ್ಲದಿದ್ರೆ ಶುಗರ್ ಶೂಟಪ್ ಆಗಿಬಿಡುತ್ತೆ. ಅಂದರೆ ಅಭಿಮಾನಗಳು ದ್ವೇಷಗಳು ಅವರ ಮೇಲೆ ಒಲಿತೋಗಿ ನನಗೆ ದುಃಖ ಎಂಬ ರೋಗ ವಿಶೇಷವಾಗಿ ನನಗೆ ತೊಂದರೆ ಕೊಡುತ್ತೆ, ನನಗೆ ಈ ದುಃಖ ಬರಬಾರದು ಅಂತ ಹೇಳಿದರೆ ಮೊದಲೇ ನಾನು ಸಿದ್ಧ ಆಗಬೇಕು. ಟ್ಯಾಬ್ಲೆಟ್ ಏನು ಬೆಳಿಗ್ಗೆಂದು ಶುರು ಮಾಡಬೇಕು ಹಾಕೊಂಬೋದು. ಏನಂತ ಸ್ವಾಮಿ, ನಾನು ಸ್ವತಂತ್ರ, ನೀನೇ ಎಲ್ಲರ ಮೂಲಕ ಅವರ ಅಭಿಮಾನ ಕೊಡ್ತಾ ಇದೀಯ, ಅದು ಯಾವಾಗಾದ್ರೂ ನೀ ತೆಗಿಬೋದಯ್ಯ, ಅದಕ್ಕೆ ಇದಕ್ಕಾಗಿ ನನಗೆ ಸಂತೋಷವೂ ಬೇಡ ದುಃಖವೂ ಬೇಡ, ಅವರ ಮೇಲೆ ಪ್ರತ್ಯೇಕ ಅಭಿಮಾನ ಬೇಡ ದ್ವೇಷವೂ ಬೇಡ, ನಿನ್ನಲ್ಲಿ ದೃಷ್ಟಿ ಬರಲಿ ಹರಿಯೇ, ನಿನ್ನಲ್ಲಿ ದೃಷ್ಟಿ ಬರಲಿ ಹರಿಯೇ ಅಂತ ಈ ಮಂತ್ರ ಜಪ ಇದೇ ದೊಡ್ಡ ಟ್ಯಾಬ್ಲೆಟ್. ಇದು ನಮಗೆ ನಿತ್ಯ ಜೀವನದಲ್ಲಿ ನಾವು ಅಳವಡಿಸಿಕೊಂಡ್ರೆ, ಅಲ್ರಿ ಇದು ಯಾರು ಹೇಳಲಿಲ್ಲ, ಏನೋ ಹರಿಕಥಾನುಸಾರ ಹೇಳ್ಕೊಂಡು ಹೋಗ್ತಾ ಇದ್ರು, ನಿಮ್ ಪಾಡಿ ನೀವು ಹೋಗ್ರಿ ನಮ್ ಪಾಡ್ನ ಹೋಗ್ರಿ ಅಂತ ಹೋಗ್ತಾ ಇದ್ರು, ಇದೇನು ಹೀಗ್ ಮಾಡ್ರಿ ಹಾಗ್ ಮಾಡ್ರಿ ಅಂತ ಹೇಳ್ತಿರಲ್ಲ ಅಂದ್ರೆ ಯಾರಕ್ಕೋಸ್ಕರ ಕೇಳಿ ಕೇಳಿ ಸತ್ತೋಗೋದ ಅಭ್ಯಾಸ ಆಗಿದೆ, ಮಾಡಿ ಚೂರು ಸತ್ತೋಗೋಣ. ಎಷ್ಟು ಕಾಲ ಬರೇ ಹರಿಕಥಾಮೃತಸಾರ ಹೇಳಿದೆ ಅಥವಾ ಕೇಳಿದೆ ಪಾರಾಯಣ ಮಾಡಿದೆ ಹೋದೆ ಅಂತ, ನಮಗೂ ನೊಣಕ್ಕೂ ವ್ಯತ್ಯಾಸ ಏನು ಏನೂ ಇಲ್ಲ. ಅದು ಅದಕ್ಕೆ ಹರಿಕಥಾಮೃತಸಾರ ಗೊತ್ತಿಲ್ಲ, ಅದು ಬಾಯಿಪಾಠ ಮಾಡಿಲ್ಲ, ಪಾರಾಯಣ ಮಾಡಿಲ್ಲ, ಮಾಮೂಲಾಗಿರುತ್ತೆ ಸತ್ತು ಹೋಗುತ್ತೆ. ನಮ್ದು ಏನು ಅಂದ್ರೆ ನಾವು ಅದೇ ತರನೇ ಮಾಮೂಲಾಗಿದೆ ಸತ್ತು ಹೋಗ್ತೀವಿ, ಎಕ್ಸ್ಟ್ರಾ ಏನು ಅಂದ್ರೆ ಪಾರಾಯಣ ಮಾಡ್ತೀವಿ, ತಿಳ್ಕೊಂಡ ಕಾಲಕ್ಕೆ ಆಹ ಓಹೋಹೋ ನಮ್ಗೆ ಗೊತ್ತಾಯ್ತು ಅಂತ ಚಪ್ಪಾಳೆ ತರ್ತೀವಿ ಎಲ್ಲ ಮಾಡ್ತೀವಿ. ಹೌದು, ಆದಮೇಲೆ ಮನೆಗೆ ಬಂದ್ಮೇಲೆ ನೊಣತ್ತರನೆ ಎಲ್ಲಾ ಮರ್ತು ಹೋಗ್ತೀವಿ, ಮಾಮೂಲಾಗಿ ಬದುಕಿ ಸತ್ತು ಹೋಗ್ತೀವಿ. ಅಂದ್ರೆ ನಮಗೂ ಆ ಪ್ರಾಣಿಗಳಿಗೂ ನೋಡಕ್ಕೂ ಏನು ವ್ಯತ್ಯಾಸ ಅಂದ್ರೆ ಆ ಚೂರು ತಿಳ್ಕೊಂಡವಿ ಎಂಬ ವ್ಯತ್ಯಾಸ ಮಾತ್ರ ಬಹಳ ಇದೆ. ಆದ್ರೆ ತಿಳ್ಕೊಂಡದ್ದನ್ನ ಜೀವನದಲ್ಲಿ ಅಪ್ಲೈ ಮಾಡಲೇ ಇಲ್ಲ ಎಂಬ ಸಾಮ್ಯ ಸೂರ್ಯನಷ್ಟು ಕಾಣಿಸ್ತಾನೆ ಇರುತ್ತೆ. ಅದರಿಂದ ಏನೇನು ಕೇಳಿದೀವಿ ಅದನ್ನು ಅನುಷ್ಠಾನಕ್ಕೆ ಇಡಬೇಕಾದ್ರೆ ಅದನ್ನು ಇಡಬೇಕಾದ ರೀತಿ ಹೇಗೆ ಅಂದ್ರೆ ಚೂರು ಮೈ ಬಗ್ಗಿಸಬೇಕಾದೆ, ನಮ್ಮ ಸೋಮಾರಿತನ ಕಳ್ಕೋಬೇಕಾಗಿದೆ, ಬೇಜಾರು ಬರ್ತಾ ಇರುತ್ತೆ. ಏನು ಅಪ್ಪ ಯಾವಾಗ ನೋಡಿದ್ರು ನೀನೇ ಸ್ವತಂತ್ರ ಸ್ವಾಮಿ, ನೀನೇ ಕೊಟ್ಟಿಯ ನೀನೇ ಕೊಟ್ಟಿಯ ಅಂತ ಎಷ್ಟು ಕಾಲ ರೀ ಹೇಳ್ಕೊಬಹುದು ಅಂದ್ರೆ ನಮ್ಮ ಒಳಗಿರುವ ದೆವ್ವ ಹೋಗಬೇಕದು. ಎಷ್ಟು ಸಲ ಪ್ರವಚನ ಕೇಳಿದ್ರು ಕೂಡ ಅದು ಹೋಗ್ತಾ ಇಲ್ಲ. ಯಾಕಂದ್ರೆ ಪ್ರವಚನ ಕೇಳಿದ ಕೂಡಲೇ ಅದನ್ನು ಮರ್ತು ಹೋಗ್ತಾ ಇದೀವಿ, ನಮ್ಮ ಮನೆಯಲ್ಲಿ ಮತ್ತೂ ಮಾಮೂಲಾಗೇ ಇರ್ತಾ ಇದೀವಿ. ಆ ಕೇಳಿದ್ದನ್ನ ಜೀವನದಲ್ಲಿ ಮನನ ಮಾಡತಾ ಇಲ್ಲ. ಎಷ್ಟು ಕಾಲ ಮಾಡಬೇಕಿದು ಅಂತ ಹೇಳಿದರೆ ರೋಗ ಇದ್ದದ್ದು ನಮಗೆ ಎಷ್ಟು ಕಾಲ ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ ಸತ್ತಂದು ತಗೋಬೇಕಾಗಿದ್ದೆ. ಅದರಿಂದ ನಮ್ಮದೇ ರೋಗ ಕಳ್ಕೋಬೇಕಾದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಕ್ಷಣ ಕ್ಷಣ ಈ ಔಷಧ ಸೇವನೆ ಮಾಡ್ತಾ ಇರಬೇಕು. ಏನೇನು ಯಾಕೆ ಅನ್ನ ತಿಂತಾನೆ ಇರ್ತೇವಲ್ಲ, ಏನು ಶುಗರ್ ಇದ್ದವರಿಗೆ ಏನು ತಿಂದ್ರು ಟ್ಯಾಬ್ಲೆಟ್ ಮೊದಲು ಹಾಕೋಬೇಕಲ್ಲ. ಅದೇ ತರ ಅವ್ರು ಶುಗರ್ ಇದೆ ನಮ್ಗೆ ಇಲ್ಲ ಅಂತ ಹೇಳ್ಕೋಬೇಡಿ, ಈ ಶುಗರ್ ನಮ್ಗಿದ್ದೇ ಇದೆ. ಏನು ಶುಗರು ಅಂತ ಹೇಳಿದರೆ ಯಾರೇ ಅಭಿಮಾನ ಪಟ್ರು ಯಾರೇ ದ್ವೇಷ ಮಾಡಿದ್ರು ಇವರೇ ಕೊಟ್ರು ಇವರೇ ಕೊಟ್ರು ಅಂತ ಅವರ ಮೇಲೆ ಅಭಿಮಾನ ದ್ವೇಷ ಬೆಳೆಸಿಕೊಂಡು ಸದಾ ಕುದ್ದು ಕುದ್ದು ಹೋಗುವ ಶುಗರ್ ನಮ್ಮಲ್ಲಿ ಕೂತಿದೆ. ಆ ದೊಡ್ಡ ಪ್ರಾಬ್ಲಮ್ ಇದೆ ಅದು. ಆ ಕುದ್ದು ಕುದ್ದು ಹೋಗುವಂತ ಆ ದುಃಖ ಪಡುವಂತ ಏನಿದೆ ಅಲ್ಲ ಅದು ಹೋಗಬೇಕಾದ್ರೆ ದೊಡ್ಡ ರಾಜೌಷಧ ಏನು ಅಂದ್ರೆ ಸದಾ ಸ್ಮರಣೆ ದೇವರದ್ದು. ಯಾವ ರೀತಿಯಲ್ಲಿ ಏನೇನು ಅಂದ್ರೆ ಆ ಅನ್ನ ಬರ್ತಾ ಇದೆ, ಒಬ್ಬರು ಏನು ಬಂದ್ರಪ್ಪ ನಿತ್ಯ ಅಭಿಮಾನ ತೋರ್ತಾನೆ ಇದ್ದಾರೆ, ಅಪ್ಪ ಇದು ಅನ್ನ ಬರ್ತಾ ಇದೆ ಇದಕ್ಕೆ ಟ್ಯಾಬ್ಲೆಟ್ ಹಾಕೊಳ್ಳೇಬೇಕಿಲ್ಲ, ಅಂದ್ರೆ ಶುಗರ್ ಶೂಟಪ್ ಮಾಡುತ್ತಿದು ಏನು ದುಃಖದ ಶುಗರ್ ಶೂಟಪ್ ಮಾಡುತ್ತೆ ಅಂತ ಹೇಳಿ ಅವರು ಯಾರ್ಯಾರು ಅಭಿಮಾನ ಪಡ್ತಾ ಇರ್ತಾರೆ. ಇದು ಶಾಶ್ವತ ಅಲ್ಲ, ಇದು ಹೊರಟೋಗುತ್ತೆ. ಇವರಿನ ಅಭಿಮಾನ ಸ್ವಾಮಿ ಇವರ ಮೂಲಕ ತೋರಿಸ್ತಾ ಇದ್ದಾನೆ, ಇದು ಹೋಗುತ್ತೆ ಇದು ಹೋಗುತ್ತೆ ಅಂತ ಒಂದು ಕಡೆ ಟ್ಯಾಬ್ಲೆಟ್ ಹಾಕೊಂತಾನೆ ಇರಬೇಕು, ಇನ್ನೊಂದು ಕಡೆ ಅಲ್ಲಿ ಅಭಿಮಾನ ತೋರಿಸ್ತಾ ಇರೋ ಭಗವಂತನಿಗೆ ಕೃತಜ್ಞತೆ ಸಲ್ಲಿಸ್ತಾ ಸ್ವಾಮಿ ಈ ಜೀವನದಲ್ಲಿ ನಿನ್ನ ನೆನಪೇ ನನ್ನ ಜೀವನದ ಪ್ರಧಾನದ ಗುರಿ, ಆ ಪ್ರಧಾನ ಗುರಿಯಾದ ಜೀವನದಲ್ಲಿ ಬದುಕಬೇಕಾದರೆ ಇನ್ನೊಬ್ಬರ ಅಭಿಮಾನ ನೀನು ಅವರ ಮೂಲಕ ತೋರಬೇಕಯ್ಯ, ಅದು ತೋರತಾ ಇದೆಯಾ, ಇದು ಯಜ್ಞವಾಗಲಿ ಹರಿ ಅಂತ ಆ ಅಭಿಮಾನ ತೋರುವವರ ಮೇಲೆ ಅಭಿಮಾನ ತೋರಿ, ಅಂದ್ರೆ ಅವರ ಒಳಗಿರುವ ದೇವರ ಮೇಲೆ ಅಭಿಮಾನ ತೋರಿ ಆ ಯಜ್ಞ ಪೂರ್ಣಗೊಳಿಸಬೇಕು. ಎಲ್ಲಿ ಅಂಟು ಬೆಳೆಸಿಕೋಬಾರದು, ಅಂಟು ಬೆಳೀತಾ ಆ ದೇವರೇ ಅಭಿಮಾನ ತೋರಿದರು ಎಂಬ ಜ್ಞಾನ ಹೋಯಿತಾ, ಈ ವ್ಯಕ್ತಿಯೇ ಅಭಿಮಾನ ತೋರತಾ ಇದ್ದಾರೆ ಎಂಬುದು ಬಂತ, ಬಿದ್ದು ಅಲ್ಲೇ ಮತ್ತೂ ಶುರು ಎಲ್ಲ ದುಃಖಗಳಿಗೆ ಕಾರಣ ಆಗುತ್ತೆ. ಇದು ದೊಡ್ಡ ರಾಜೌಷಧ. ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳದಿದ್ದರೆ ಮತ್ತೂ ನಮ್ಮ ಪಾಡಿಗೆ ನಮ್ಮ ದುಃಖ ನಮ್ದೇ. ಚಪ್ಪಾಳೆ ಕಟ್ಟೋದು ಅಥವಾ ಹರಿಕಥಾನುಸಾರ ಬಾಯಪಾಠ ಮಾಡೋದು ಅಥವಾ ಇನ್ನೊಬ್ಬರು ಕೇಳಿದಾಗ ಪ್ರಶ್ನೆ ಹೇಳಿಬಿಟ್ಟು ಉತ್ತರ ಹೇಳಿಬಿಟ್ಟು ದೊಡ್ಡ ಕಪ್ಪು ತಂದು ನಾನು ಹರಿಕಥಾನುಸಾರದಲ್ಲಿ ಇಷ್ಟು ಸಾಧನೆ ಮಾಡಿದೆ ಅಂತ ಹೇಳ್ಕೊಳ್ಳಿಕ್ಕೆ ಅದೊಂದು ದೊಡ್ಡ ಶಾಲು ಶಕಲಾತಿ. ಹರಿಕಥಾನುಸಾರ ದುರಂಧರ, ಹರಿಕಥಾಮೃತಸಾರ ಕೇಸರಿ, ಹರಿಕಥಾಮೃತಸಾರ ಪ್ರವೀಣ, ಹರಿಕಥಾಮೃತಸಾರ ಪ್ರಚಂಡ ಅಂತ ಹೇಳಿ ದೊಡ್ಡ ಶಾಲು ಒಂದು ಬೆಳ್ಳಿ ತಮಿಗೆ ತಗೊಂಡು ಅಥವಾ ಇನ್ನೊಬ್ಬರಲ್ಲಿ ಚಪ್ಪಾಳೆ ತಟ್ಟಿಸಿಕೊಂಡು ಬರಲಿಕ್ಕೆ ಒಳ್ಳೆ ಕಾರಣ ಆಗತ್ತಷ್ಟೇ ಹೊರತು ಸ್ವಾಮಿ ಮೆಚ್ಚ. ಸ್ವಾಮಿ ಮೆಚ್ಚೋದು ದೂರ ಇರಲಿ, ನಮ್ಮ ಸಂಸಾರದಲ್ಲಿ ದುಃಖವೇ ಹೋಗಲ್ಲ. ಇನ್ನೊಬ್ಬರಿಗೆ ಹೇಳಿ ಹೇಳಿ ದುಃಖ, ಅದನ್ನ ಮರೆತು ಹೋಗಿ ಜೀವನದಲ್ಲೂ ಮತ್ತೂ ದುಃಖ. ಅದಕ್ಕೆ ದಾಸರ ಹೇಳ್ತಾರೆ, ಯಾವಾಗಯ್ಯ ನೀವು ಬದಲಾವಣೆ ಆಗ್ತೀರಾ, ಯಾವಾಗ ನೋಡಿದ್ರು ಇನ್ನೊಬ್ಬರು ಹೊಗಳಿಕೆ, ಇನ್ನೊಬ್ರು ಹಾಗೆ ನೋಡಬೇಕು ಹಾಗೆ ನೋಡಬೇಕು ಹೀಗಿರ್ಬೇಕು ಅಂತ ಇದಕ್ಕಾಗಿಯೇ ಬದುಕಿ ಬದುಕಿ ಸಾಯ್ತಾ ಇದ್ದೀರಾ? ನಿಮ್ಮೊಳಗೆ ನಿಮಗಾಗಿ ದುಡಿಯುವ ಸ್ವಾಮಿ ಒಬ್ಬನಿದ್ದಾನೆ, ಅವನ ಕುರಿತು ವಿಶೇಷ ಆಲೋಚನೆ ಮಾಡುತ್ತಾ ನಿಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳುವ ರೀತಿ ನಿಮಗೆ ದುಃಖ ಆಗಬಾರದಂದ್ರೆ ಇದನ್ನ ಅನುಭವಕ್ಕಿಡಬೇಕು ಎಂಬುದು ನಾ ಹೇಳ್ತಾ ಇದ್ರು ಕೇಳ್ತಾ ಇಲ್ಲಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವಿಲ್ಲಿ ಮಾಡಬೇಕಾಗಿದ್ದೇನು ಅಂದ್ರೆ ಇದು ದೊಡ್ಡ ಮಂತ್ರ, ಇದನ್ನ ಬೆಳಿಗ್ಗೆನಿಂದ ರಾತ್ರಿವರೆಗೂ ಎಲ್ಲೆಲ್ಲಿ ಯಾರ್ಯಾರು ನಮಗೆ ಅಭಿಮಾನ ತೋರ್ತಾ ಬರ್ತಾರೆ, ಬೆಳಿಗ್ಗೆಯಿಂದ ರಾತ್ರಿವರೆಗೂ ವ್ಯಕ್ತಿಗಳ ಸಂಪರ್ಕ ಇರಲೇಬೇಕಾ ನಮಗೆ? ಅವರಿಂದ ಅಭಿಮಾನವೋ ದ್ವೇಷವೋ ಉದಾಸೀನವೋ ಯಾವುದೋ ಒಂದು ಮೂರರಲ್ಲಿ ಒಂದು ಬರಲೇಬೇಕಾ? ಆ ಬರುವ ಕಾಲಕ್ಕೆ ಅದೆಲ್ಲ ಸ್ವಾಮಿಯೇ ತೋರತಾ ಇದ್ದಾನೆ, ಅವರ ಕರ್ಮಾನುಸಾರ ನಮ್ಮ ಕರ್ಮಾನುಸಾರ ಅಂತ ಎರಡನ್ನೂ ತಿಳಿದು ಸ್ವಾಮಿಯನ್ನು ಪ್ರಾರ್ಥನೆ ಮಾಡುತ್ತಾ, ಈ ವ್ಯಕ್ತಿಗಳೇ ಅಭಿಮಾನ ತೋರಿದ್ರು, ಈ ವ್ಯಕ್ತಿಗಳೇ ದ್ವೇಷ ಮಾಡಿದ್ರು, ಈ ವ್ಯಕ್ತಿಗಳೇ ಉದಾಸೀನರಾದ್ರು ಅಂತ ಈ ಭಾವನೆಯಿಂದ ಬರತಕ್ಕಂಥ ದೇವರ ಮರವು ಆದ ಮೇಲೆ ವ್ಯಕ್ತಿಯ ಮೇಲೆ ಸ್ವಾತಂತ್ರ್ಯದ ಆಪಾದನೆ, ಇವರೇ ಮಾಡ್ತಾ ಇದ್ದಾರೆ ಅಂತ. ಅದರಿಂದ ಬರುವ ದುಃಖ, ಅದರಿಂದ ಬರುವ ಸುಖದ ಉದ್ರೇಕ, ಅದೊಂದು ದುಃಖ. ಈ ರೀತಿಯಾಗಿ ಇದರಿಂದ ನನ್ನ ಬಿಡಿಸಯ್ಯ ಹರಿಯೇ ಅಂತ ದೇವರಲ್ಲಿ ನಾವು ಶರಣಾಗತರಾದರೆ ಆಗ ಭಗವಂತ ತತ್ವಾಭಿಮಾನಿಗಳ ಮೂಲಕ ನಮಗೆ ಕಾಲಕಾಲಕ್ಕೆ ಆಯಾ ವ್ಯಕ್ತಿಗಳಿಂದ ಅಭಿಮಾನ ಬಂದಾಗ, ಹರೇ ನಿನ್ನದಯ್ಯ ನೀ ಕೊಡತಾ ಇದೆಯಾ, ಆ ಅಭಿಮಾನ ಪಟ್ಟ ವ್ಯಕ್ತಿಯಲ್ಲಿ ಒಳಗಿರುವ ನಿನ್ನ ಮೇಲೆ ಅಭಿಮಾನ ತೋರಿಸಿ ಅಲ್ಲಿಗಲ್ಲಿಗೆ ಮುಗಿಸಿಬಿಡುತ್ತೇನೆ, ಇನ್ನ ವ್ಯಕ್ತಿಯ ಮೇಲೆ ಅಭಿಮಾನ ಕೊಡಬೇಡ ಹರಿಯೇ ಅಂತ ಆ ಚಿಂತನೆ ದೇವರು ನಮಗೆ ಸದಾ ಕೊಡತಾ ಬರ್ತಾನೆ. ಅದು ಬಂತ ನಾವು ಮನಸ್ಸು ಪ್ರಶಾಂತವಾಗಿರುತ್ತೆ, ಅವನೊಬ್ಬನೇ ನಮಗೆ ಅಂಟು, ಮಿಕ್ಕದ್ದೆಲ್ಲ ಯಾವಾಗ ಹೋದ್ರು ಅಂದರೆ ಗಟ್ಟಿಯಾಗಿ ಸೀನಿದ್ರೆ ಮೂಗು ಬಿದ್ದೋಗುತ್ತೆ, ಅಂತ ಮೂಗನ್ನ ಇಟ್ಕೊಂಡು ಏನು ಉಪಯೋಗ? ಆತರ ಇದು ಯಾವಾಗಾದ್ರೂ ಬಿಟ್ಟೋಗೋ ಮೂಗುಗಳೇ, ನಮ್ಮ ಸುತ್ತಿರೋ ಬಂಧಗಳೆಲ್ಲ ಎಲ್ಲವೂ ಅಷ್ಟೇ, ಈ ಹುಟ್ಟಿದ ಮೇಲೆಲ್ಲ ಹುಟ್ಟುಕೊಂಡು ಬಂತು, ಅವನು ಯಾವಾಗ ತೆಗೆದು ಬಿಟ್ಟರೆ ಎಲ್ಲರೂ ದೂರ ಆಗ್ತಾರೆ. ಇದು ವಿಶೇಷವಾಗಿ ಮನಸ್ಸಲ್ಲಿ ಬಂತ, ನಾವು ಗೆದ್ದು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಯಾರು ಹತ್ತಿರ ಇದ್ರೂ ಸಂತೋಷ ಇಲ್ಲ, ಯಾರು ದೂರ ಆದರೂ ದುಃಖ ಇಲ್ಲ. ಅವನೊಬ್ಬನೇ ಈ ಎಲ್ಲಾ ಗೊಂಬೆಗಳ ಮೂಲಕ ಇದ್ದಾನೆ, ಅವನು ಹತ್ತಿರ ಇದ್ರೆ ಸಾಕಪ್ಪ. ಹಾಗಾದ್ರೆ ಅಲ್ಲಿ ಬರುತ್ತಲ್ಲ, ಈ ವ್ಯಕ್ತಿಗಳೆಲ್ಲ ಕೂಡ ಈಗ ಅಭಿಮಾನ ಪಟ್ಟರು ದೂರ ಆಗ್ತಾರೆ, ದ್ವೇಷ ಮಾಡಿದ್ರೂ ದೂರ ಆಗ್ತಾರೆ, ಇವ್ರ ಹತ್ತಿರ ಇರಲ್ಲ. ಮತ್ತೆ ನಮಗೆ ಈ ಗೊಂಬೆಗಳ ಮೂಲಕ ವ್ಯಕ್ತಿಗಳ ಮೂಲಕ ಅಭಿಮಾನ ತೋರುತ್ತಾ ಇರುವ ದೇವರು ಅಂತ ಹೇಳ್ತೀರಲ್ಲ, ಅವನಾದ್ರೂ ಇವತ್ತಿದ್ದು ನಾಳೆ ದೂರ ಆದ್ರೆ ಅಲ್ಲೂ ಕೂಡ ದುಃಖ ಶುರು ಆಗುತ್ತಲ್ಲ ಅಂದ್ರೆ ಅವನೆಂದು ನಮ್ಮಿಂದ ದೂರ ಆಗಲ್ಲ, ಅದೆಂದು ದೂರ ಆಗದೆ ಇರೋದ್ರಿಂದ ಅವನೇ ನಮ್ಮ ನಂಬವ ಆಗ್ತಾ ಇದ್ದಾನೆ. ಹಾಗಾದ್ರೆ ಇದು ಬಹಳ ದೊಡ್ಡ ಪ್ರಾಬ್ಲಮ್ ಆಯ್ತಲ್ಲ, ಅವನು ನಮ್ಮ ಮೇಲೆ ಅಭಿಮಾನ ಪಡ್ಲಿಕ್ಕೆ ಮಾಡಿದ್ರೆ ಬಹಳ ಉತ್ತಮಪ್ಪ. ಯಾಕೆ? ಇದು ನಿತ್ಯ ಗಂಟ ಹಾಕೊಂಡು ಪಾರದತ್ತರಾಗ್ಬಿಡುತ್ತೆ. ಅವನು ಅಭಿಮಾನ ಪಟ್ಟರೆ ಒಳ್ಳೇದು, ಅವನು ಯಾವಾಗಲೂ ದೇವರು ನಮ್ಮ ಸುತ್ತ ಇರ್ತಾನಾದ್ರಿಂದ ಅಭಿಮಾನ ಪಟ್ಟರೆ ಬಹಳ ಒಳ್ಳೇದಪ್ಪ, ಚೆಂದಾಗಿರ್ಬೋದು. ಒಂದು ವೇಳೆ ಅವನೇ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದರೆ ನಮ್ ಗತಿ ಏನು? ಇವರಾದ್ರೆ ಇವತ್ತು ದ್ವೇಷ ಮಾಡ್ತಾರೆ ನಾಳೆ ಹೋಗ್ತಾರೆ ಅಂತ ಸಂತೋಷ ಪಡ್ಬೋದಪ್ಪ. ಆ ದೇವರು ಸದಾ ನಮ್ಮ ಮೇಲೆ ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ನಮ್ಮನ್ನು ಬಿಟ್ಟೇ ಹೋಗಲ್ಲ, ನಮ್ಮ ಹಣೆ ಬರ ಏನಾಗುತ್ತವ ಹಾಗೆ ಅಂದರೆ. ಆ ಚಿಂತೆ ಮಾಡಲೇಬೇಡಿ, ಇವ ಯಾರ ಮೇಲೆ ದ್ವೇಷ ಮಾಡೋದೇ ಇಲ್ಲ, ಅದವನ ಸ್ವಭಾವವೇ ಅಲ್ಲ ಅಂತ ಅಲ್ಲಗಳೆದು ನಮ್ಮ ಒಳಗೆ ನಮಕ್ಕಿಂತ ನಮ್ಮ ಮೇಲೆ ಆತುರದಿಂದ ಉದ್ಧಾರ ಮಾಡಬೇಕು, ನಾವು ಸಂತೋಷ ಪಟ್ಟರೆ ನೋಡಿ ಸಂತೋಷ ಪಡಬೇಕು ಅಂತಿರುವ ಮಹಾಚೇತನನಿ ಸ್ವಾಮಿ ಎಂಬ ನಿಜವಾದ ವ್ಯಕ್ತಿತ್ವ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಇವನ ಪರಿಚಯ ಆಗಿ ಇವನೇ ನನಗೆ ಬೇಕಾದವ, ಈ ಗೊಂಬೆಗಳೆಲ್ಲ ಬಿದ್ದೋಗುವವು ಇವ ಅಲ್ಲ ಅಂತ ನಮ್ಮ ಮನಸ್ಸಿಗೆ ಬಂತ, ಗೆದ್ದು ಅಂತ ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ, ಯಾವಾಗಾದ್ರೆ ಈ ಚಿಂತನೆ ಬರುತ್ತೆ ಅವನೇ ಮುಖ್ಯ, ಈ ಗೊಂಬೆಗಳು ಬೇಡಪ್ಪ ಸಾಕು, ಇವರು ನನ್ನ ಕುರಿತು ತಿಳಿಯೋದು, ಇವರು ನನ್ನ ಕುರಿತು ತಿಳಿದು ಮಹಾ ಅಪ ಅಂತ ಹೊಗಳೋದು, ಆ ಚಪ್ಪಾಳೆ ತಟ್ಟೋದು ಯಾವುದೂ ಬೇಡ ಮಹಾರಾಯ, ಇವರು ತಿಳಿಯುತ್ತಾರೆ, ತಿಳಿದ್ರೆ ಎಷ್ಟು ಬಿಟ್ರೆ ಎಷ್ಟು, ಇವರಿಂದ ನನಗೆ ಆಗಬೇಕಾಗಿದ್ದೇನು, ಅವನು ನನಗೆ ಬೇಕು, ಇವರೆಲ್ಲ ಬಿಟ್ಟು ಹೋಗೋರೆ ಯಾರೂ ಇಲ್ಲ, ಪಾಪ ಎಲ್ಲರೂ ಅಸ್ವತಂತ್ರರೇ, ಅದರಿಂದ ಅವನು ಬೇಕು ಅವನು ಬೇಕು ಅಂತ ಮುಖ್ಯವಾದ ವ್ಯಕ್ತಿ ಅವನ ಕುರಿತಾಗಿ ನಾವು ಗುರುಗಳಂತರ್ಯಾಮಿ ಸ್ವಾಮಿಯನ್ನು ಸ್ಮರಣೆ ಮಾಡುತ್ತಾ ಹೊರಟರೆ ನಮ್ಮ ಜೀವನ ಉದ್ಧಾರ ಆಗುತ್ತೆ. ಒಟ್ಟಾರೆ ತಾತ್ಪರ್ಯ ಎಲ್ಲಿ ಮತ್ತು 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 ಗುರಿಯಿಂದ ಹೇಳ್ತಾ ಇದ್ದಾರೆ ಅಂದರೆ, ಹೇಳಿದ್ದನ್ನ ಬೆಳಿಗ್ಗೆಯಿಂದ ರಾತ್ರಿವರೆಗೂ ಸದಾ ಉಸಿರಾಟದಂತೆ ಲಬ್ ಡಬ್ ಲಬ್ ಡಬ್ ಅಂತ ಹೇಗೆ ಎದೆ ಹೊಡೆಯುತ್ತೆ ಆ ಪ್ರಕಾರ ಚಿಂತನೆ ಬರಲಿ. ನೀ ಸ್ವತಂತ್ರ, ನಾನು ಅಸ್ವತಂತ್ರ, ಎಲ್ಲಾ ಜೀವರು ಅಸ್ವತಂತ್ರರೇ. ಅವರ ಮೂಲಕ ನೀನೇ ಪ್ರೀತಿಯನ್ನ ನೀನೇ ದ್ವೇಷವನ್ನ ತೋರತಾ ಇದ್ದೀಯ, ಗೊಂಬೆಗಳಂತೆ ತೋರತಾರೆ ಇವರು. ನಂತರ ಬಿದ್ದಿರ್ತಾರೆ ಅವರೊಳಗೆ, ನೀನೇ ನನಗೆ ಬೇಕಾದವ ಹರಿಯೇ ಅಂತ ಆ ಚಿಂತನೆ ಸದಾ ಬರಬೇಕು. ಅದು ಸದಾ ಬರಬೇಕಾದರೆ ಒಳಗೆ ತತ್ವಾಭಿಮಾನಿಗಳನ್ನ ಅವರೊಳಗೂ ಭಗವಂತನನ್ನ ಗುರುಗಳನ್ನ ಪ್ರಾರ್ಥನೆ ಮಾಡಬೇಕು. ನೀವೇನೋ ಜ್ಞಾನ ಕೊಡ್ತಾ ಇದ್ದೀರಾ ಹರಿಕಥಾಮೃತಸಾರ ಮೂಲಕ, ಅದೇನೋ ನನಗೆ ಆ ಪ್ರವಚನ ಮಾಡುವ ಕಾಲಕ್ಕೆ ಕೆಲವು ಕಾಲಕ್ಕೆ ಇರುತ್ತೆ, ನಂತರ ಎಲ್ಲ ತಾನಾಗಿ ಹೊರಟೋಗುತ್ತೆ, ಯಾವುದು ನೆನಪಿರಲ್ಲಯ್ಯ. ಅದಕ್ಕೆ ಕಾರಣ ನೀವೇ ನನ್ನ ಕರ್ಮಾನುಸಾರ ತೆಗೆದು ಬಿಡ್ತಾ ಇದ್ದೀರಾ. ಆದರೆ ನಿಮ್ಮ ಕರುಣೆ ತೋರಿ ಆ ಕರ್ಮ ಕತ್ತರಿಸಿ ನನಗೆ ಯಾರ್ಯಾರ ಸಂಪರ್ಕ ಬರುತ್ತೆ ಅವಾಗೆಲ್ಲ ಸ್ವಾಮಿ ಇದೆಲ್ಲ ಅಶಾಶ್ವತ, ನೀನೇ ಶಾಶ್ವತ, ನಿನ್ನ ಕರುಣೆ ಮರಳಿ ಎಂಬ ಪ್ರಾರ್ಥನೆ ನನ್ನಲ್ಲಿ ಮೂಡುವಂತೆ ನೀವು ದಯವಿಟ್ಟು ಮಾಡಿ ಅಂತ ಅವರನ್ನು ಹಿಂದೆ ಬಿದ್ದು ಶರಣಾಗತರಾಗಿ ಕೇಳತಾ ಬಂದರೆ ಅವರು ವಿಶೇಷವಾಗಿ ಪ್ರಾಕ್ಟಿಕಲ್ ಆಗಿ ನಮಗೆ ಎಲ್ಲೆಲ್ಲೆಲ್ಲೆಲ್ಲಿ ಯಾರ್ಯಾರು ಅಭಿಮಾನ ತೋರುತ್ತಾರೆ, ದ್ವೇಷ ತೋರುತ್ತಾರೆ, ಆಗಾಗ ಅಯ್ಯೋ ಇವರೆಷ್ಟು ಪಾಪ ಅಸ್ವತಂತ್ರರು, ಸ್ವಾಮಿ ತೋರುತ್ತಾ ಇದ್ದಾನೆ, ಆಯ್ತಪ್ಪ ಇವನ ಸಂಪರ್ಕ ಬೇಗ ಹೊರಟು ಹೋಗುತ್ತೆ, ಅದು ಸುಖ ಆಗಲಿ ದುಃಖ ಆಗಲಿ, ಅವನೊಬ್ಬನೇ ನನ್ನವ, ಅವನೊಬ್ಬನೇ ನನ್ನವ ಅಂತ ಬರ್ತಾ ಬರುತ್ತೆ. ಇಲ್ಲಿ ಒಂದು ಎಡವು ಪ್ರಸಂಗ ಒಂದು ಬರುತ್ತೆ. ಏನಪ್ಪ ಅದು ಅಂತ ಹೇಳಿದರೆ, ಅಭಿಮಾನ ತೋರೋರಾಗಲಿ ಅಥವಾ ದ್ವೇಷ ಮಾಡೋರಾಗ್ಲಿ ಇವರ ಬಗ್ಗೆ ನನ್ನ ಕಲ್ಪನೆ ಬಂತು. ಏನಂತ, ಇವರು ಅಸ್ವತಂತ್ರರು, ಇವರ ಮೂಲಕ ಸ್ವಾಮಿ ನನ್ನ ಕರ್ಮಾನುಸಾರ ತೋರ್ತಾ ಇದ್ದಾನೆ ಅಂತ ಬಂತು. ಅವಾಗ ನಮ್ಮಲ್ಲಿ ಏನ್ ಶುರು ಆಗುತ್ತೆ, ಅಯ್ಯೋ ಇವರನ್ನು ಕಟ್ಕೊಂಡು ನಾನೇನ್ ಮಾಡಬೇಕು, ದೇವರಿದ್ರೆ ಸಾಕು ಅಂತ ಇವರನ್ನು ನಿರ್ಲಕ್ಷ್ಯ ಮಾಡಿ ದೂಡ್ಲಿಕ್ಕೆ ಶುರು ಮಾಡ್ತೀವಿ. ಅದು ಬೇಡ ಅಂದ್ರು, ಪಾಪ ಇವರು ಅಸ್ವತಂತ್ರರು, ಇವರ ಕರ್ಮಾನುಸಾರವೇ ಅವರು ಅಭಿಮಾನ ತೋರ್ತಾ ಇದ್ದಾರೆ, ಇವ ನನ್ನ ಕರ್ತವ್ಯ ಏನು ಅಂದರೆ ದೇವನೇ ಬೇಕು ಎಂಬ ಎಚ್ಚರ ಇರಲಿ, ಆದರೆ ದೇವ ಕರಕೊಂಡು ಬಂದು ಅಭಿಮಾನ ತೋರಲಕ್ಕೆ ಒಂದು ಮಾಧ್ಯಮದಂತೆ ಕರಕೊಂಡು ಬಂದಲ್ಲ, ಅಲ್ಲಿ ದೇವರ ಅಭಿಮಾನ ತೋರ್ತಾ ಇದ್ದಾರಲ್ಲ, ಅಲ್ಲಿ ಒಳಗಿರುವ ದೇವರಿಗೆ ನಾವು ಪೂಜೆ ಮಾಡಬೇಕಲ್ಲ, ಹಾಗಾದರೆ ಡೈರೆಕ್ಟ್ ಆಗಿ ಮಾಡಲಿಕ್ಕಾಗಲ್ಲ, ಆ ಮಾಧ್ಯಮದ ಮೂಲಕವೇ ಪೂಜೆ ಮಾಡಬೇಕು. ಅಂದರೆ ನಮ್ಮ ಸುತ್ತೂ ಇರುವ ವ್ಯಕ್ತಿಗಳ ಅಸ್ವಾತಂತ್ರ್ಯ ಪರಿಸ್ಥಿತಿಯನ್ನು ತಿಳಿದು ಅವರ ಮೇಲೆ ನಾವು ಅಸಹ್ಯ ಪಡದೆ, ಅಯ್ಯೋ ನಮ್ಮಿಂದ ದೂರ ಆಗ್ತಾರೆ ಇವರ ಮೇಲೆ ಅಭಿಮಾನ ಯಾಕೆ ಪಡಬೇಕು ಅಂತ, ಆ ರೀತಿ ಅಲ್ಲದೆ ಪಡುವ ಅಭಿಮಾನ ಬೇರೆ ರೀತಿ ಪಡಿ. ಯಾವ ರೀತಿಯಲ್ಲಿ ಅಂದ್ರೆ, ಇವರು ಸದಾ ಇರ್ತಾರೆ ಇವರೇ ಮಾಡಿದ್ರು ಅಂತ ಈ ಅಭಿಮಾನ ಪಡದೆ, ಇವರು ಅಸ್ವತಂತ್ರರು, ಇವರ ಮೂಲಕ ದೇವರು ತೋರತಾ ಇದ್ದಾರೆ, ಇವರು ಯಾವಾಗಾದ್ರೂ ದೂರ ಆಗ್ಬೋದು, ಆದರೆ ಇದ್ದಷ್ಟು ಕಾಲ ಇವರಲ್ಲಿ ನಾನು ಭಗವಂತನನ್ನು ನೋಡಿ ಅವರವರ ಮನದ ಅಭಿಲಾಷೆ ಸಲ್ಲಿಸುವುದೇ ಮಹಾಯಜ್ಞ ಹರಿಪೂಜೆ ಅಂತ. ಅವರು ನನ್ನಂತವರೇನಯ್ಯ ಪಾಪ ಒದ್ದಾಡ್ತಾ ಇದ್ದಾರೆ ಸಂಸಾರದಲ್ಲಿ, ಅವರಿಗೆ ಬೇಕಾದ್ದನ್ನ ಸಲ್ಲಿಸಿ ಸ್ವಾಮಿ ಇವರನ್ನು ಉದ್ಧಾರ ಮಾಡುವಂತ ಕೇಳುತ್ತಾ, ಇವರು ದೇವರವರು, ದೇವರು ಕೊಟ್ಟವರು, ನನಗೆ ದೇವರು ಕೊಟ್ಟ ದೇವರ ಭಕ್ತರು, ಪಾಪ ಅವರವರ ಕರ್ಮಾನುಸಾರ ಒದ್ದಾಡ್ತಾ ಇದ್ದಾರೆ, ಇವರಲ್ಲಿ ನಾನು ಅಭಿಮಾನ ಪಡುವುದು ಏನಂತ, ಇವರು ದೇವರ ಭಕ್ತರು ಅಂತ ಅಭಿಮಾನ ಪಡುವುದೇ ನಿಜವಾದ ಅಭಿಮಾನ. ಇಷ್ಟುವರೆಗೆ ಏನು ಅಭಿಮಾನ ಇತ್ತು, ನನ್ನವರು ನನ್ನ ಮೇಲೆ ಅಭಿಮಾನ ಪಡ್ತಾರಂತ ಈ ಅಭಿಮಾನದ ದುಃಖಕ್ಕೆ ಕಾರಣ ಆಯಿತು. ಇನ್ನು ಮೇಲೆ ಅಭಿಮಾನ ಹೇಗೆ, ದೇವರೇ ಬೇಕು ಅಂತ ಹೆಂಡತಿ ಮಕ್ಕಳು ಬಿಡುವುದು ಅಂತಲ್ಲ, ಆ ಹೆಂಡತಿ ಮಕ್ಕಳು ಯಾರು ಗಂಡ ಮಕ್ಕಳು ಬಳಗ ಬಂಧು ಯಾರಿದ್ದಾರೆ ಅವರೆಲ್ಲ ಗೊಂಬೆಗಳು, ಅವರ ಮೂಲಕ ಭಗವಂತ ನನಗೆ ಅಭಿಮಾನ ತೋರತಾ ಇದ್ದಾನೆ. ಆ ದೇವರಿಗೆ ನಾನು ಪುನಃ ಪೂಜೆ ಹೇಗೆ ಮಾಡುವುದು ಅಂದ್ರೆ, ಅವರ ಮೂಲಕವೇ ದೇವರ ಪೂಜಾ. ಅಂದರೆ ಯಾರು ನಮ್ಮ ಮೇಲೆ ಅಭಿಮಾನ ತೋರ್ತಾರೆ ಅವರ ಮೇಲೆ ಇವರು ದೇವರ ಭಕ್ತರು ನನ್ನವರು ಆ ರೀತಿ ನನ್ನವರು ಅಂತ ಅಭಿಮಾನ ತೋರಿ ಅವರಲ್ಲಿರುವ ಭಗವಂತನಿಗೆ ವಿಶೇಷವಾಗಿ ಅಲ್ಲಲ್ಲಿ ಏನು ಸಲ್ಲಿಸಬೇಕು ಅದು ಸಲ್ಲಿಸ್ತಾ ಶ್ರೀಹರೇ ನಿನಗರ್ಪಿತ ಅಂತ ಹೇಳಿ ಆ ವ್ಯಕ್ತಿಗಳ ಮೇಲೂ ಕೂಡ ಸಜ್ಜನರಿವರು ಆದ್ದರಿಂದ ನನ್ನವರು ಬಾಂಧವಾಹ ವಿಷ್ಣು ಭಕ್ತಾಶ್ಚ ಅಂತ ಇಟ್ಟುಕೊಳ್ಳಬೇಕು. ಆಗ ಅವರು ಒಂದು ವೇಳೆ ನಮ್ಮಿಂದ ದೂರ ಆದರೂ ಕೂಡ ಸ್ವಾಮಿಯವರನ್ನು ಉದ್ಧಾರ ಮಾಡಪ್ಪ, ಇದು ಬಿಟ್ಟು ಹೋಗುವುದು ಎಂಬುದು ಯಾವಾಗೂ ಕಟ್ಟಿಟ್ಟ ಬುತ್ತಿಯೇ, ಯಾವಾಗೂ ನನ್ನ ಹತ್ರ ಇರಬೇಕು ಅಂತಿಲ್ಲ, ಅವರವ್ರ ಪ್ರಕಾರ ಹೊರಟು ಹೋಗ್ತಾರೆ, ನೀನೇ ಕರ್ಕೊಂಡು ಹೋಗ್ತೀಯ, ಆದರೆ ಅವರು ಯಾವಾಗ ಎಲ್ಲಿದ್ರು ಚೆನ್ನಾಗಿರಲಿ ಅಂತ ಪ್ರಾರ್ಥನೆ ಮಾಡುವ ಒಳ್ಳೆ ಬುದ್ಧಿ ನಮಗೆ ಬರುತ್ತೆ. ನಮ್ಮತ್ರ ಆ ಅಭಿಮಾನ ಪಡುವ ವ್ಯಕ್ತಿಗಳೇನಿದ್ದಾರೆ, ಯಾರ ಮೂಲಕ ದೇವರು ಅಭಿಮಾನ ತೋರತಾ ಬಂದ ಆ ವ್ಯಕ್ತಿಗಳು ನಮ್ಮ ಹತ್ರ ಇದ್ದಷ್ಟು ಕಾಲ, ದೇವರು ನಮ್ಮ ಹತ್ರ ಇಟ್ಟಷ್ಟು ಕಾಲ ಅವರ ಮೇಲೆ ದೇವರ ಭಕ್ತರು ಅಂತ, ಆ ಮೂಲಕ ನನ್ನವರು ಅಂತ ಅವರ ಮೂಲಕ ಭಗವಂತನಲ್ಲಿ ಅಭಿಮಾನ, ಇವರಲ್ಲೂ ಅಭಿಮಾನ ತೋರತಾ ಇವರು ಯಾವಾಗಾದರೂ ದೂರ ಆಗಬಹುದು, ಆದರೆ ಇದ್ದಷ್ಟು ಕಾಲ ಅವರಲ್ಲಿ ಪೂಜಾ ನಡೆಯಬೇಕು, ಅವರ ಮೇಲೆ ವಿಶೇಷವಾಗಿ ಭಗವದ್ಭಕ್ತರು ಎಂಬ ಅಭಿಮಾನ ಇರಬೇಕು ಎಂದು ಬಿಡಬಾರದು. ಭಗವಂತ ಕರ್ಕೊಂಡು ಹೋದರೆ ದುಃಖವೂ ಪಡಬಾರದು ಎಂಬ ವಿಶೇಷವಾದ ತತ್ವ, ಜೀವನದ ಅದ್ಭುತ ರಹಸ್ಯವನ್ನ ದಾಸರಾಯರು ನಮ್ಮ ಕೈಗೆ ಕೊಡತಾ ಇದ್ದಾರೆ. ಇದು ನಮ್ಮ ಕೈಗೆ ಸಿಕ್ಕಿದ್ದೇ ಆದರೆ ನಮ್ಮಷ್ಟು ಅದೃಷ್ಟವಂತರು ಇನ್ಯಾರೂ ಇಲ್ಲ ಅಂತ ಅದ್ಭುತ ಮಂತ್ರೋಪದೇಶವನ್ನು ಮಾಡುತ್ತಾ ಇದ್ದಾರೆ ಮಹಾಮಂತ್ರವೇತ್ತರವರು. ಎಲ್ಲಾ ಮಂತ್ರಗಳ ತಾತ್ಪರ್ಯ ಕನ್ನಡದಲ್ಲಿ ನಮಗೆ ತಿಳಿಸಿಕೊಡತಕ್ಕಂತಹ ಮಹಾನುಭಾವರು. ಅವರಿದ್ದ ದಿಕ್ಕಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಯಾರು ಮಾಡಿಕೊಡುತ್ತಾರೆ ಈ ತರ ನಮ್ಮ ಜೀವನದಲ್ಲಿ ನಾನಾ ದುಃಖಗಳಲ್ಲಿ ಸಿಲುಕೊಂಡು ಅಂದ್ರೆ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಲ್ಲ ಅಂತ ಕಾಲಕ್ಕೆ ಅನುಭವಕ್ಕೆ ತಂದುಕೋಪ ನೋಡು ನೋಡು ಅಂತ ಮನಮುಟ್ಟು ಅಂತ ಹೇಳಿ ನಮ್ಮನ್ನು ಉದ್ಧಾರ ಮಾಡತಕ್ಕಂತಹ ಮಹಾನುಭಾವರು ಜಗನ್ನಾಥದಾಸರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಅಂತ ಮಹಾನುಭಾವರ ಕುರಿತು ಈ ರೀತಿಯಾಗಿ ಎರಡು ಮಾತುಗಳನ್ನು ಅನುಭವಿಸಿ ಹೇಳುವ ಭಾಗ್ಯ ಕೊಟ್ಟ ಭಗವಂತನಿಗೆ ದಾಸರಾಯರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸ್ತಾ ಪೂರ್ಣಗೊಳಿಸ್ತಾ ಇದ್ದೇನೆ. ನಾಳೆ ಮತ್ತು ಸೇರೋಣ. ಸ್ವಲ್ಪ ಬೇರೆ ಕಾರಣಾಂತರಗಳಿಂದ ಸಮಯ ಆಚೆ ಈಚೆ ಆಗ್ತಾ ಇರುತ್ತೆ. ಪ್ರವಚನದಲ್ಲಿ 9ಕ್ಕೆ ಶುರು ಮಾಡಬೇಕಾಗಿರುತ್ತೆ. ನನ್ನದೇ ಆದ ಒಂದು ನಾನಾ ರೀತಿ ಈ ಪ್ರವಚನಗಳು ಹೋಗಿ ಬರುವುದು ಸಮಯ ಇದರಿಂದಾಗಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಭಗವದ್ ಭಕ್ತರು ಸ್ವಲ್ಪ ನೀವೆಲ್ಲ ಕೂಡ ತಾಳ್ಮೆ ವಹಿಸಿ ಅದಕ್ಕೆ ಸಹಕಾರ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.